ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ
ಉಪಸಂಹಾರ. ಸಾಮಾನ್ಯವಾಗಿ ಜನರು ಟೀಕೆಗಳಲ್ಲಿ ಹೊಸ ವಿಷಯವೇನಿದೆ ಎಂದು ಹುಡುಕುವರು. ಆದರೆ ವಸ್ತುತಃ ಸತ್ಯವು ಸತ್ಯವೇ. ಅದು ಹೊಸತಾಗುವುದೂ ಇಲ್ಲ, ಹಳತಾಗುವುದೂ ಇಲ್ಲ. ಹೊಸ ಮಾತುಗಳು ಸುದ್ದಿ ಪತ್ರಿಕೆಗಳಲ್ಲಿ ಮುದ್ರಿತವಾಗುತ್ತಾ ಇರುವುದು. ಇಂದು ಹೊಸತಾಗಿ ಕಾಣುವು, ನಾಳೆಗೆ ತಂಗಳಾಗುವು. ಸತ್ಯವೆಂಬುದು ಅಪರಿವರ್ತನಶೀಲವಾದುದು, ಅಂದರೆ ಇದ್ದತ್ತಿರುವುದು. ಮತ್ತೊಬ್ಬನು ಬೇರೆ ಹೇಳಿದರೇನು? ಹೇಳಿದರೆ ಅವನೇನೂ ತಿಳಿಯಲಿಲ್ಲವೆಂದೇ ಅರ್ಥ. ಪ್ರತಿಯೋರ್ವ ಮಹಾಪುರುಷನು ನಡೆಯುತ್ತಾ ಆ ಲಕ್ಷ್ಯವನ್ನು ತಲುಪಿದನೆಂದರೆ ಅವನು ಒಂದೇ ಮಾತನ್ನು ಹೇಳುವನು. ಆತನು ಸಮಾಜದ ಮಧ್ಯದಲ್ಲಿ ಬಿರುಕು ಮಾಡನು. ಬಿರುಕುಂಟು ಮಾಡಿದ್ದೇ ಆದರೆ ಆತನು ಏನನ್ನೂ ಪಡೆಯಲಿಲ್ಲವೆಂದೇ ತಿಳಿಯಬೇಕು. ಶ್ರೀಕೃಷ್ಣನು ಸಹ ಅದೇ ಸತ್ಯವನ್ನು ಹೇಳುವನು. ಪೂರ್ವದ ಮನೀಷಿಗಳು ಕಂಡುದನ್ನೇ, ಪಡೆದುದನ್ನೇ ಮತ್ತು ಭವಿಷ್ಯದಲ್ಲಿ ಉಂಟಾಗುವ ಮಹಾಪುರುಷರಾದರೂ ಪಡೆದುದೇ ಆದರೆ ಅದನ್ನೇ ಹೇಳುವರು. ಮಹಾಪುರುಷರು ಮತ್ತು ಅವರ ಕಾರ್ಯಪ್ರಣಾಲಿ. ಮಹಾಪುರುಷರು ಪ್ರಪಂಚದಲ್ಲಿ ಸತ್ಯದ ಹೆಸರಿನಲ್ಲಿ ಹರಡಿದ ಸತ್ಯವೇನೋ ಎಂದೆನಿಸುವಂತಹ ಕುರೀತಿಗಳನ್ನು ಶಮನಗೊಳಿಸಿ ಒಳಿತಿನ ಹಾದಿಯನ್ನು ಪ್ರಶಸ್ತಗೊಳಿಸುವರು. ಈ ಹಾದಿಯೂ ಪ್ರಪಂಚದಲ್ಲಿ ಮೊದಲಿನಿಂದ ಇದ್ದುದೇ. ಆದರೆ ಸಮಾನಾಂತರವಾಗಿ ಅದೇ ಎಂದೆನಿಸುವಂತಹ ಅನೇಕ ಪಥಗಳು ಪ್ರಚಲಿತವಾಗುವು. ಅವುಗಳಲ್ಲಿ ಸತ್ಯ ಸ್ಥಿರವಾಗುವುದೆಂಬುದನ್ನು ಹುಡುಕಿ ತೆಗೆಯುವುದು ಕಷ್ಟವಾಗುವುದು. ಮಹಾಪುರುಷರಾದವರು ಸತ್ಯಸ್ಥಿತರಾಗಿರುವುದರಿಂದ ಆ ಪಥಗಳಲ್ಲಿ ಸತ್ಯವಾದುದನ್ನು ಗುರುತು ಹಿಡಿಯುವರು, ಅದನ್ನು ನಿಶ್ಚಯಿಸುವರು ಮತ್ತು ಆ ಸತ್ಯದ ಕಡೆಗೆ ಎದುರಾಗಿ ನಿಲ್ಲಲು ಸಮಾಜಕ್ಕೆ ಪ್ರೇರಣೆ ನೀಡುವರು. ಇದನ್ನೇ ಶ್ರೀರಾಮನು ಮಾಡಿದನು, ಮಹಾವೀರನು ಮಾಡಿದನು, ಗೌತಮ ಬುದ್ಧನು ಮಾಡಿದನು. ಇದನ್ನೇ ಯೇಸು ಮಾಡಿದನು, ಮಹಮ್ಮದ್ ಪೈಗಂಬರನು ಮಾಡಿದನು, ಕಬೀರ್ ನಾನಕ್ ಇತ್ಯಾದಿ ಸಂತರು ಸಹ ಇದನ್ನೇ ಮಾಡಿದರು. ಮಹಾಪುರುಷರು ಈ ಲೋಕವನ್ನು ಬಿಟ್ಟು ತೆರಳಿದೊಡನೆ ಹಿಂದಿರುವ ಜನರು ಅವರು ಹೇಳಿದ ಮಾರ್ಗದಲ್ಲಿ ನಡೆಯದೆ ಅವರ ಜನ್ಮಸ್ಥಳ, ಮರಣಸ್ಥಳ ಹೀಗೆ ಆ ಸ್ಥಳಗಳನ್ನು ಪೂಜಿಸತೊಡಗುವರು. ಅವರು ಎಲ್ಲೆಲ್ಲಿ ಓಡಾಡಿದ್ದರೂ ಅದನ್ನೆಲ್ಲ ಪೂಜಿಸುವರು. ಕ್ರಮವಾಗಿ ಅವರು ಮಹಾಪುರುಷ ಮೂರ್ತಿಗಳನ್ನು ಮಾಡಿಕೊಂಡು ಪೂಜಿಸತೊಡಗುವರು. ಮೊದಮೊದಲು ಅವರ ಸ್ಮರಣೆಯನ್ನೇ ಜೋಡಿಸಿದರೂ ಕಾಲಾಂತರದಲ್ಲಿ ಭ್ರಮೆಗೀಡಾದರು ಮತ್ತು ಅದೇ ಭ್ರಮೆಯು ರೂಢಿಯ ರೂಪವನ್ನು ತಾಳಿಬಿಡುವುದು. ಯೋಗೇಶ್ವರನಾದ ಶ್ರೀಕೃಷ್ಣನೂ ಆ ಕಾಲದ ಸಮಾಜದಲ್ಲಿ ಸತ್ಯದ ಹೆಸರಿನ ಮೇಲೆ ಬಳಕೆಯಲ್ಲಿದ್ದ ರೀತಿ ನೀತಿಗಳನ್ನು ಖಂಡಿಸಿ ಸಮಾಜವನ್ನು ರಾಜಮಾರ್ಗಕ್ಕೆ ಕರೆತಂದನು. ಅಧ್ಯಾಯ 2:16 ಶ್ಲೋಕದಲ್ಲಿ ಅವನೆಂದನು, ಅರ್ಜುನ, ಅಸತ್ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ, ಸತ್ವಸ್ತುವಿಗೆ ತ್ರಿಕಾಲದಲ್ಲೂ ಅಳಿವಿಲ್ಲ. ಭಗವಂತ ಎಂಬುದಾಗಿ ನಾನು ಈ ಮಾತನ್ನು ನನ್ನ ಕಡೆಯಿಂದ ಹೇಳುತ್ತಿಲ್ಲ, ಆದರೆ ಇವುಗಳ ಅಂತರವೇನು ಎಂಬುದನ್ನು ತತ್ವದರ್ಶಿಗಳಾದವರು ಕಂಡುಕೊಂಡರು, ಅದನ್ನೇ ನಾನು ಹೇಳುತ್ತಿರುವೆ. 13 ಅಧ್ಯಾಯದಲ್ಲಿ ಆತನು ಕ್ಷೇತ್ರ ಕ್ಷೇತ್ರಜ್ಞರ ವರ್ಣನೆಯನ್ನು ಮಾಡುತ್ತಾ ಋಷಿ ಬಿರ್ಬೌದಾ ಗೀತಂ, ಋಷಿಗಳೆಲ್ಲ ಹೇಗೆ ಬಣ್ಣಿಸಿರುವರೋ ಹಾಗೆಯೇ ಹೇಳುತ್ತಿದ್ದೇನೆ ಎಂದೆನ್ನುವನು. 18 ಅಧ್ಯಾಯದಲ್ಲಿ ತ್ಯಾಗ ಸನ್ಯಾಸಗಳ ತತ್ವವನ್ನು ವಿವರಿಸುತ್ತಲೂ ಆತನು 4 ಮತಗಳಲ್ಲಿ ಒಂದನ್ನು ಆರಿಸಿಕೊಂಡು ಅದಕ್ಕೆ ತನ್ನ ಸಮರ್ಥನೆ ನೀಡಿರುವನು. ಸನ್ಯಾಸ. ಕೃಷ್ಣನ ಕಾಲದಲ್ಲಿ ಅಗ್ನಿಯನ್ನು ಮುಟ್ಟದೆ ಚಿಂತನೆಯನ್ನು ಸಹ ಕೈಬಿಟ್ಟು ತಮ್ಮನ್ನು ಯೋಗಿ ಸನ್ಯಾಸಿ ಎಂದು ಕರೆದುಕೊಳ್ಳುವವರ ಸಂಪ್ರದಾಯವೂ ಬೆಳೆಯುತ್ತಿತ್ತು. ಇದನ್ನು ಖಂಡಿಸುತ್ತಾ ಆತನು ಸ್ಪಷ್ಟಪಡಿಸಿದನು, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗಗಳಲ್ಲಿ ಯಾವುದಾದರೊಂದು ಮಾರ್ಗದಂತೆ ಕರ್ಮವನ್ನು ತ್ಯಾಗ ಮಾಡುವ ವಿಧಾನವಿಲ್ಲ. ಕರ್ಮವನ್ನು ಮಾಡಲೇಬೇಕು. ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ಸಾಧನೆಯು ಅದೆಷ್ಟು ಸೂಕ್ಷ್ಮವಾಗುವುದೆಂದರೆ ಸರ್ವ ಸಂಕಲ್ಪಗಳೂ ತಂತಾವೇ ಬಿಟ್ಟು ಹೋಗುವು. ಅದು ಪೂರ್ಣ ಸನ್ಯಾಸ. ಮಧ್ಯರಸ್ತೆಯಲ್ಲಿ ಸನ್ಯಾಸವೆಂಬ ಯಾವ ವಸ್ತುವೂ ಇಲ್ಲ. ಕ್ರಿಯೆಗಳನ್ನು ತ್ಯಜಿಸಿದ ಮಾತ್ರದಿಂದ ಅಥವಾ ಅಗ್ನಿಯನ್ನು ಮುಟ್ಟದಿರುವುದರಿಂದ ಯಾರೊಬ್ಬರೂ ಸನ್ಯಾಸಿಯೆಂದಾಗಲಿ ಯೋಗಿಯೆಂದಾಗಲಿ ಎನಿಸಿಕೊಳ್ಳಲಾರರು. ಇದನ್ನು ಅಧ್ಯಾಯ 2, 3, 5 ಮತ್ತು 6 ವಿಶೇಷವಾಗಿ 18 ಕಾಣಬಹುದಾಗಿದೆ. ಕರ್ಮ. ಇಂತಹುದೇ ಭ್ರಾಂತಿ ಕರ್ಮ ಸಂಬಂಧವಾಗಿಯೂ ಜನಿಸುವುದು. 2nd ಅಧ್ಯಾಯದ 39ನೇ ಶ್ಲೋಕದಲ್ಲಿ ಅವನು, ಅರ್ಜುನ, ಈವರೆಗೂ ಈ ಬುದ್ಧಿಯು ನಿನಗೆ ಸಾಂಖ್ಯಾಯೋಗಕ್ಕೆ ಸಂಬಂಧಿಸಿದಂತೆ ಹೇಳಲ್ಪಟ್ಟಿದೆ. ಈಗ ಇದನ್ನೇ ನಿಷ್ಕಾಮಕರ್ಮದ ವಿಷಯದಲ್ಲಿ ಕೇಳು. ಇದರಿಂದೊಡಗೂಡಿ ನೀನು ಕರ್ಮದ ಬಂಧನವನ್ನು ಚೆನ್ನಾಗಿ ಅಳಿಸಿ ಹಾಕಬಹುದು. ಇದರ ಲೇಶ ಮಾತ್ರ ಆಚರಣೆಯೂ ಮಹತ್ತಾದ ಜನನ ಮರಣಗಳ ಭೀತಿಯಿಂದ ಪಾರುಗೊಳಿಸುವುದು. ಈ ನಿಷ್ಕಾಮಕರ್ಮದಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಒಂದೇ, ಬುದ್ಧಿಯೊಂದೇ, ದಿಶೆಯೂ ಒಂದೇ. ಆದರೆ ಅವಿವೇಕಿಗಳ ಬುದ್ಧಿಗೆ ಅನೇಕ ಕವಲುಗಳು. ಆದ್ದರಿಂದ ಅವರು ಕರ್ಮದ ಹೆಸರಿನಲ್ಲಿ ಅನೇಕ ಕ್ರಿಯೆಗಳನ್ನು ಮಾಡುವರು, ಅದನ್ನು ವಿಸ್ತರಿಸಿಕೊಳ್ಳುವರು. ಅರ್ಜುನ, ನೀನು ನಿಯತ ಕರ್ಮ ಮಾಡು. ಅರ್ಥಾತ್ ಕ್ರಿಯೆಗಳು ಅನೇಕವಿದ್ದರೂ ಅವುಗಳೆಲ್ಲ ಕರ್ಮವಲ್ಲ. ಕರ್ಮವೆಂಬುದು ಒಂದು ನಿರ್ದಿಷ್ಟವಾದ ದಿಶೆ. ಜನ್ಮ ಜನ್ಮಾಂತರಗಳಿಂದ ಎಡೆಬಿಡದೆ ನಡೆದು ಬರುತ್ತಿರುವ ಶರೀರ ಯಾತ್ರೆಯನ್ನು ಕೊನೆಗೊಳಿಸುವಂತಹ ಏಕೈಕ ಉಪಾಯ ಕರ್ಮ. ಪುನಃ ಜನ್ಮವೆತ್ತುವುದಾದರೆ ಯಾತ್ರೆ ಮುಗಿದಂತೆ ಹೇಗಾದೀತು ಎಂದು ತಿಳಿಸುವನು. ಯಜ್ಞ. ಆ ನಿಯತ ಕರ್ಮ ಯಾವುದು? ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿದನು, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಅರ್ಜುನ, ಯಜ್ಞದ ಪ್ರಕ್ರಿಯೆಯೇ ಕರ್ಮ. ಇದಕ್ಕೆ ಹೊರತಾಗಿ ಈ ಜಗತ್ತಿನಲ್ಲಿ ಮಾಡಲ್ಪಡುವುದೆಲ್ಲವೂ ಈ ಲೋಕದ ಬಂಧನಗಳು, ಕರ್ಮಗಳಲ್ಲ. ಕರ್ಮವಾದರೂ ಈ ಸಂಸಾರ ಬಂಧನದಿಂದ ಮುಕ್ತಿಯನ್ನು ನೀಡುವಂತಹದ್ದು. ಈಗ ಆ ಯಜ್ಞವೆಂಬುದು ಯಾವುದು? ಕ್ರಿಯೆಯ ರೂಪವಿತ್ತು ಕರ್ಮವನ್ನು ಸಂಪಾದಿಸಬಹುದೆನ್ನುವ ಆ ಯಜ್ಞ ಯಾವುದು? 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು 13-14 ಬಗೆಯಿಂದ ಯಜ್ಞದ ವರ್ಣನೆ ಮಾಡಿರುವನು. ಎಲ್ಲವೂ ಸಾರಾಂಶವಾಗಿ ಪರಮಾತ್ಮನಲ್ಲಿ ಪ್ರವೇಶವನ್ನು ದೊರಕಿಸಿಕೊಡಬಲ್ಲ ವಿಧಿ ವಿಶೇಷಗಳು. ಇವು ಶ್ವಾಸದಿಂದ, ಧ್ಯಾನದಿಂದ, ಚಿಂತನದಿಂದ ಮತ್ತು ಇಂದ್ರಿಯ ಹತೋಟಿಯಿಂದ ಪ್ರಾಪ್ತವಾಗುವಂತಹದ್ದು. ಭೌತಿಕ ದ್ರವ್ಯಗಳಿಗೂ ಈ ಯಜ್ಞಕ್ಕೂ ಯಾವ ಸಂಬಂಧವಿಲ್ಲ ಎಂದು ಶ್ರೀಕೃಷ್ಣನು ಸ್ಪಷ್ಟಗೊಳಿಸಿರುವನು. ಭೌತಿಕ ದ್ರವ್ಯಗಳಿಂದ ಸಿದ್ಧವಾಗುವ ಯಜ್ಞಗಳು ಅತ್ಯಲ್ಪ. ನೀವು ಕೋಟಿಗಟ್ಟಲೆ ಹವನ ಮಾಡಬಹುದು. ಸಂಪೂರ್ಣ ಯಜ್ಞವು ಮನಸ್ಸು ಮತ್ತು ಇಂದ್ರಿಯಗಳ ಅಂತಃಕ್ರಿಯೆಯಿಂದ ಸಿದ್ಧವಾಗುವಂತಹದ್ದು. ಪೂರ್ಣವಾದ ಮೇಲೆ ಯಜ್ಞವು ಯಾವುದನ್ನು ಸ್ಪಷ್ಟವಿಸುವುದೋ ಆ ಅಮೃತ ತತ್ವದ ತಿಳಿವಿನ ಹೆಸರು ಜ್ಞಾನ. ಆ ಜ್ಞಾನಾಮೃತವನ್ನು ಪಾನ ಮಾಡುವ ಯೋಗಿಗಳು ಸನಾತನ ಬ್ರಹ್ಮನಲ್ಲಿ ಪ್ರವೇಶವನ್ನು ಪಡೆಯುವರು. ಯಾವುದನ್ನು ಪ್ರವೇಶಿಸಬೇಕಿತ್ತೋ ಪ್ರವೇಶಿಸಿದಂತಾಯಿತು, ಪಡೆಯಬೇಕಾದುದನ್ನು ಪಡೆದಾಯಿತು ಎಂದ ಮೇಲೆ ಪುರುಷನು ಕರ್ಮವನ್ನು ಮಾಡುತ್ತಾ ಹೋಗುವುದರಲ್ಲಿ ಯಾವ ಪ್ರಯೋಜನ? ಆದ್ದರಿಂದ ಯಾವನ್ಮಾತ್ರ ಕರ್ಮವು ಆ ಸಾಕ್ಷಾತ್ಕಾರ ಸಹಿತವಾದ ಜ್ಞಾನದಲ್ಲಿ ಶೇಷವಾಗಿ ಬಿಡುವುದು. ಕರ್ಮ ಮಾಡುವ ಬಂಧನ ಆತ ಬಿಟ್ಟು ಹೋಗುವುದು. ಈ ರೀತಿ ನಿರ್ಧರಿಸಲ್ಪಟ್ಟ ಯಜ್ಞಕ್ಕೆ ಕಾರ್ಯರೂಪ ನೀಡುವುದೇ ಕರ್ಮ. ಕರ್ಮದ ಶುದ್ಧವಾದ ಅರ್ಥ ಆರಾಧನೆ. ಈ ನಿಯತ ಕರ್ಮ, ಯಜ್ಞಾರ್ಥ ಕರ್ಮ ಅಥವಾ ತದರ್ಥ ಕರ್ಮಕ್ಕೆ ಹೊರತಾಗಿ ಗೀತೆಯಲ್ಲಿ ಬೇರಾವ ಕರ್ಮವನ್ನು ಹೇಳಿಲ್ಲ. ಇದರ ಮೇಲೆ ಶ್ರೀಕೃಷ್ಣನು ಅಲ್ಲಲ್ಲಿ ಒತ್ತು ಕೊಟ್ಟಿರುವನು. ಅಧ್ಯಾಯ 6ರಲ್ಲಿ ಇದನ್ನೇ ಆತನು ಕಾರ್ಯಂ ಕರ್ಮ ಎಂದಿರುವನು. ಅಧ್ಯಾಯ 16ರಲ್ಲಿ ಕಾಮ ಕ್ರೋಧ ರಾಗ ದ್ವೇಷಾದಿಗಳನ್ನು ಬಿಟ್ಟಾಗಲೇ ಈ ಕರ್ಮವು ಆರಂಭವಾಗುವುದು ಎಂದಿರುವನು. ಇದೇ ಪರಮಜ್ಞೇಯವನ್ನು ತೋರಿಕೊಡುವುದು. ಸಾಂಸಾರಿಕ ಕರ್ಮಗಳಲ್ಲಿ ಯಾರು ಯಾರು ಎಷ್ಟೆಷ್ಟು ಮುಳುಗಿರುವರೋ ಅವರ ಬಳಿ ಕಾಮ ಕ್ರೋಧಾದಿಗಳು ಅಷ್ಟಷ್ಟೇ ಚಿತ್ರಿತವಾಗಿ ಕಂಡುಬರುವು, ಅಷ್ಟಷ್ಟೇ ಸಮೃದ್ಧವಾಗಿರುವು. ಇದೇ ನಿಯತ ಕರ್ಮಕ್ಕೆ ಅವನು ಶಾಸ್ತ್ರಾವಿಧಾನೋಕ್ತ ಸಂಜ್ಞೆಯಿತ್ತನು. ಗೀತೆಯು ಒಂದು ಪೂರ್ಣ ಶಾಸ್ತ್ರ, ಸರ್ವೋಪರಿಯಾದ ಶಾಸ್ತ್ರ. ವೇದ, ವೇದಗಳ ಸಾರ ಉಪನಿಷತ್ತು. ಹಾಗೂ ಇವೆಲ್ಲವುಗಳ ಸಾರ ಸರ್ವಸ್ವ ಯೋಗೇಶ್ವರನಾದ ಶ್ರೀಕೃಷ್ಣನ ವಾಣಿ ಗೀತೆ. 17 ಮತ್ತು 18 ಅಧ್ಯಾಯಗಳಲ್ಲೂ ಶಾಸ್ತ್ರವಿಧಿಯಿಂದ ನಿರ್ಧರಿಸಲ್ಪಟ್ಟ ಕರ್ಮ, ನಿಯತಕರ್ಮ, ಕರ್ತವ್ಯಕರ್ಮ ಮತ್ತು ಪುಣ್ಯಕರ್ಮ ಎಂಬ ಇಂಗಿತಗಳಿಂದಲೂ ಆತನು ಮತ್ತೆ ಮತ್ತೆ ದೃಢೀಕರಿಸುವುದೇನೆಂದರೆ ನಿಯತಕರ್ಮವೇ ಪರಮ ಶುಭಕರವಾದುದು ಎಂದು. ಯೋಗೇಶ್ವರನಾದ ಶ್ರೀಕೃಷ್ಣನು ಅಷ್ಟು ಒತ್ತಿ ಒತ್ತಿ ಹೇಳಿದ್ದರೂ ನೀವು ಆ ನಿಯತಕರ್ಮವನ್ನು ಮಾಡದೆ, ಶ್ರೀಕೃಷ್ಣನ ಮಾತನ್ನು ಮನ್ನಿಸದೆ, ತಲೆಬುಡವಿಲ್ಲದ ಕಲ್ಪನೆಗಳನ್ನು ಮಾಡಿಕೊಂಡು ಸಂಸಾರದಲ್ಲಿ ಮಾಡುವುದೆಲ್ಲವೂ ಕರ್ಮವೆಂದೆಣಿಸುವಿರಿ. ಏನನ್ನೂ ತ್ಯಜಿಸಬೇಕಾಗುವುದಿಲ್ಲ, ಕೇವಲ ಫಲದಾಸೆಯನ್ನು ಮಾತ್ರ ಬಿಡಿ, ಅದೇ ನಿಷ್ಕಾಮಕರ್ಮ. ಕರ್ತವ್ಯ ಭಾವನೆಯಿಂದ ಮಾಡಿರಿ, ಅದೇ ಕರ್ತವ್ಯ ಯೋಗ. ಏನು ಮಾಡಿದರೂ ಅದು ನಾರಾಯಣನಿಗೆ ಅರ್ಪಣೆಯ ಭಾವದಿಂದ ಮಾಡಿರಿ, ಅದೇ ಸಮರ್ಪಣ ಯೋಗ. ಇದೇ ರೀತಿ ಯಜ್ಞದ ಹೆಸರೆತ್ತುತ್ತಲೇ ಭೂತಯಜ್ಞ, ಪಿತೃಯಜ್ಞ, ಪಂಚಯಜ್ಞ, ವಿಷ್ಣುವಿನ ನಿಮಿತ್ತವಾಗಿ ಮಾಡುವ ಯಜ್ಞಗಳನ್ನು ಕಟ್ಟಿಕೊಳ್ಳುವೆವು. ಅದರ ಕ್ರಿಯೆಯಲ್ಲಿ ಸ್ವಾಹ ಎಂದು ಹೇಳಿ ಎದ್ದು ನಿಲ್ಲುವೆವು. ಒಂದು ವೇಳೆ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳಿರದಿದ್ದರೆ ನಾವು ಏನು ಬೇಕಾದರೂ ಮಾಡೋಣ ಹೇಳಿರುವನು, ಸ್ಪಷ್ಟಪಡಿಸಿರುವನು ಎಂದ ಮೇಲೆ ಎಷ್ಟು ಹೇಳಿರುವನೋ ಅಷ್ಟನ್ನು ಮಾತ್ರ ಮಾಡಿದರಾಯಿತು. ಆದರೆ ನಮಗೆ ಸಾಕೆನಿಸಿದ ಅನುವಂಶಿಕವಾಗಿ ಎಷ್ಟೋ ರೀತಿ ನೀತಿಗಳು, ಪೂಜಾ ಪದ್ಧತಿಗಳು ನಮ್ಮ ತಲೆಯಲ್ಲಿ ಬೇರೂರಿಬಿಟ್ಟಿವೆ. ಹೊರ ವಸ್ತುಗಳನ್ನು ಮಾಡದೆ ಎಲ್ಲಾದರೂ ಓಡಿ ಹೋಗಬಹುದು, ಆದರೆ ತಲೆಯನ್ನು ಹೊಕ್ಕ ಈ ಪೂರ್ವಾಗ್ರಹಗಳು ಮಾತ್ರ ಬೆನ್ನು ಹತ್ತಿದ ಬೇತಾಳದಂತೆ ಹಿಂಬಾಲಿಸುವು. ಶ್ರೀಕೃಷ್ಣನ ಮಾತುಗಳನ್ನು ಸಹ ಅವುಗಳೊಂದಿಗೆ ಎರಕ ಹೊಯ್ದು ಅದನ್ನು ಗ್ರಹಿಸುವೆವು. ಗೀತೆಯಾದರೂ ಅತಿ ಸುಲಭವಾಗಿ ಅರ್ಥವಾಗುವ ಸರಳ ಸಂಸ್ಕೃತದಲ್ಲಿದೆ. ಅನ್ವಯಾರ್ಥವನ್ನು ಮಾಡಿದರೂ ನಿಮಗಾದ ಸಂದೇಹ ಉಂಟಾಗದು. ಅದೇ ಪ್ರಯಾಸವನ್ನು ಈ ಪುಸ್ತಕದಲ್ಲಿ ಮಾಡಲಾಗಿದೆ. ಯುದ್ಧ. ಒಂದು ವೇಳೆ ಯಜ್ಞ ಮತ್ತು ಕರ್ಮ ಎಂಬಿಷ್ಟನ್ನು ಯಥಾರ್ಥವಾಗಿ ತಿಳಿದರೂ ಸಾಕು, ಯುದ್ಧ, ವರ್ಣ ವ್ಯವಸ್ಥೆ, ವರ್ಣಸಂಕರ, ಜ್ಞಾನಯೋಗ, ಕರ್ಮಯೋಗ ಅಥವಾ ಸಾರಾಂಶವಾಗಿ ಸಂಪೂರ್ಣ ಗೀತೆಯೇ ನಿಮಗೆ ಮನದಟ್ಟಾದಂತೆ. ಅರ್ಜುನನಿಗೆ ಯುದ್ಧ ಮಾಡುವ ಇಚ್ಛೆಯಿಲ್ಲ. ಧನುರ್ಬಾಣಗಳನ್ನೆಸೆದು ಅವನು ರಥದ ಹಿಂಭಾಗಕ್ಕೆ ಹೋಗಿ ಕುಳಿತುಬಿಟ್ಟನು. ಆದರೆ ಯೋಗೇಶ್ವರನಾದ ಶ್ರೀಕೃಷ್ಣನು ಏಕಮಾತ್ರ ಕರ್ಮದ ಶಿಕ್ಷಣವಿತ್ತು ಕರ್ಮವನ್ನು ದೃಢಗೊಳಿಸಿದ. ಅಷ್ಟೇ ಅಲ್ಲ, ಅರ್ಜುನನನ್ನು ಆ ಕರ್ಮ ಪಥಕ್ಕೆ ತಂದು ನಿಲ್ಲಿಸಿದ. ಯುದ್ಧವಾಯಿತು, ಇದರಲ್ಲಿ ಸಂದೇಹವಿಲ್ಲ. ಗೀತೆಯಲ್ಲಿ 15-20 ಶ್ಲೋಕಗಳು ಹೇಗಿವೆ ಎಂದರೆ, ಅರ್ಜುನ ನೀನು ಯುದ್ಧ ಮಾಡು, ಯುದ್ಧ ಮಾಡು, ಮತ್ತೆ ಮತ್ತೆ ಯುದ್ಧ ಮಾಡು ಎಂದು ಅವುಗಳಲ್ಲಿ ಹೇಳಿದೆ. ಆದರೆ ಒಂದು ಶ್ಲೋಕದಲ್ಲಾಗಲಿ ಹೊರಗಣ ಕೊಲೆ, ರಕ್ತಪಾತಗಳನ್ನು ಹೇಳಿಲ್ಲ. ಯಾವ ಕರ್ಮದ ಬಗ್ಗೆ ಒತ್ತಿ ಒತ್ತಿ ಹೇಳಿದೆಯೋ ಅದು ನಿಯತ ಕರ್ಮ. ಅದು ಏಕಾಂತ ಸೇವನೆಯಿಂದ, ಚಿತ್ತವನ್ನು ಎಲ್ಲಾ ಕಡೆಗಳಿಂದಲೂ ಮುದುಡಿಕೊಂಡು ಧ್ಯಾನ ಮಾಡುವುದರಿಂದ ಉಂಟಾಗುವುದು. ಕರ್ಮಕ್ಕೆ ಇದೇ ಅರ್ಥ ಎಂದಾದರೆ, ಮನದ ಏಕಾಂತ ಏಕಾಗ್ರ ಧ್ಯಾನ ಎಂದಾದರೆ ಇನ್ನು ಯುದ್ಧಕ್ಕೆ ಎಡೆಯಲ್ಲಿದೆ. ಒಂದು ವೇಳೆ ಗೀತೆಯಲ್ಲಿ ಹೇಳಿರುವ ಹಿತೋಕ್ತಿಗಳು ಯುದ್ಧ ಮಾಡುವವರಿಗಾಗಿ ಎನ್ನುವುದಾದರೆ ಈ ಗೀತೆಯನ್ನು ಕಟ್ಟಿಡುವುದೇ ಲೇಸು. ನಿಮ್ಮೆದುರಿಗೆ ಅರ್ಜುನನಿಗೆ ಒದಗಿ ಬಂದ ಯುದ್ಧದ ಪರಿಸ್ಥಿತಿಯೇನೂ ಇಲ್ಲ. ವಸ್ತುತಃ ಆಗಲೂ ಆ ಪರಿಸ್ಥಿತಿ ಇತ್ತು, ಈಗಲೂ ಅದು ಇದ್ದಂತೆಯೇ ಇದೆ. ನೀವು ಚಿತ್ತವನ್ನು ಎಲ್ಲೆಡೆಗಳಿಂದಲೂ ಮುದುಡಿ ಹೃದಯ ಪ್ರದೇಶದಲ್ಲಿ ಧ್ಯಾನಾಸಕ್ತವಾಗುವಂತೆ ಮಾಡಿದರೆ ಕಾಮ, ಕ್ರೋಧ, ರಾಗ, ದ್ವೇಷಾದಿ ವಿಕಾರಗಳು ನಿಮ್ಮ ಚಿತ್ತವನ್ನು ಸುಮ್ಮನಿರಗೊಡುವುದಿಲ್ಲ. ಆ ವಿಕಾರಗಳೊಂದಿಗೆ ಸಂಘರ್ಷಣೆ ಮಾಡಬೇಕಾಗುವುದು, ಅವುಗಳನ್ನು ಕೊನೆಗಾಣಿಸಬೇಕಾಗುವುದು. ಇದೇ ಯುದ್ಧ. ಪ್ರಪಂಚದಲ್ಲಿ ಯುದ್ಧಗಳು ನಡೆಯುತ್ತಲೇ ಇರುವು, ಆದರೆ ಅವುಗಳಿಂದ ಪ್ರಪಂಚಕ್ಕೆ ಒಳಿತಿಲ್ಲ, ವಿನಾಶ ಉಂಟಾಗುವುದು. ಅದನ್ನು ಶಾಂತಿ ಎಂದಾದರೂ ಹೇಳಿ, ಪರಿಸ್ಥಿತಿ ಎಂದಾದರೂ ಹೇಳಿ, ಬೇರಾವ ಶಾಂತಿಯೂ ಈ ಜಗತ್ತಿನಲ್ಲಿ ಸಿಕ್ಕದು. ಆತ್ಮವು ತನ್ನ ಶಾಶ್ವತ ಸ್ಥಿತಿಯನ್ನು ಹೊಂದಿದಾಗಲೇ ಶಾಂತಿ. ಇದೇ ಶಾಂತಿ, ಇದರ ಹಿಂದೆ ಅಶಾಂತಿ ಇಲ್ಲ. ಆದರೆ ಈ ಶಾಂತಿ ಸಾಧನಾಗಮ್ಯವಾದುದು, ಅದಕ್ಕಾಗಿಯೇ ನಿಯತ ಕರ್ಮವನ್ನು ಹೇಳಿರುವುದು. ವರ್ಣ. ಆ ಕರ್ಮವನ್ನೇ ನಾಲ್ಕು ವರ್ಣಗಳಲ್ಲಿ ಹಂಚಲಾಗಿದೆ. ಚಿಂತನ ಮಾಡಲು ಎಲ್ಲರೂ ಕೂರುವರು, ಆದರೆ ಶ್ವಾಸ ಪ್ರಶ್ವಾಸಗಳ ಗತಿಯನ್ನು ತಡೆಯುವ ಸಾಮರ್ಥ್ಯ ಯಾರೋ ಒಬ್ಬಿಬ್ಬರಿಗೆ. ಮೊದಮೊದಲು ಚಿಂತನದಲ್ಲಿ ಎರಡು ಗಂಟೆಗಳ ಕಾಲ ಕೂರುವರು, ಹತ್ತು ನಿಮಿಷವೂ ಚಿಂತನದಲ್ಲಿ ಇರಲಾರರು. ಮನಸ್ಸು ಎಲ್ಲೆಲ್ಲೋ ಓಡುವುದು. ಇಂತಹ ಸ್ಥಿತಿಯುಳ್ಳ ಅಲ್ಪಜ್ಞನೇ ಶೂದ್ರನು. ಆತನು ತನ್ನ ಸ್ವಾಭಾವಿಕ ಯೋಗ್ಯತೆಯನ್ನು ನೋಡಿಕೊಂಡು ಪರಿಚಯದಿಂದ ಕರ್ಮವನ್ನಾರಂಭಿಸಬೇಕು. ಕ್ರಮವಾಗಿ ವೈಶ್ಯ, ಕ್ಷತ್ರಿಯ, ಬ್ರಹ್ಮಶ್ರೇಣಿಯ ಯೋಗ್ಯತೆ ಅವನಲ್ಲಿ ಬಲಿಯುತ್ತಾ ಬರುವುದು. ಆತನು ಮೇಲೇರುತ್ತಾ ಹೋಗುವನು. ಆದರೆ ಆ ಬ್ರಾಹ್ಮಣ ಶ್ರೇಣಿಯು ದೋಷಯುಕ್ತ. ಏಕೆಂದರೆ ಬ್ರಹ್ಮವಿನ್ನು ಬೇರೆಯಾಗಿಯೇ ಇದೆ. ಬ್ರಹ್ಮದಲ್ಲಿ ಪ್ರವೇಶಿಸಿದ ಮೇಲೂ ಬ್ರಾಹ್ಮಣ ಎಂಬುದಿಲ್ಲ. ವರ್ಣದ ಅರ್ಥ ಆಕೃತಿ. ಈ ಶರೀರವು ನಿಮ್ಮ ಆಕೃತಿಯಲ್ಲ. ನಿಮ್ಮ ಆಕೃತಿ ನಿಮ್ಮ ಕೃತಿಯಂತೆ, ನಿಮ್ಮ ವೃತ್ತಿಯಂತೆ. ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಪುರುಷನು ಶ್ರದ್ಧಾಮಯನು, ಆದ್ದರಿಂದ ಆತನ ಶ್ರದ್ಧೆಯು ಎಲ್ಲಾದರೊಂದೆಡೆ ನೆಟ್ಟಿರುವುದು. ಪುರುಷನು ಎಂತಹ ಶ್ರದ್ಧೆಯುಳ್ಳವನೋ ಹಾಗೆಯೇ ಇರುವನು. ವೃತ್ತಿಯಂತೆ ಪುರುಷ, ವರ್ಣ, ಕರ್ಮಗಳ ಸಾಮರ್ಥ್ಯ ಇವು ಒಳಗಿನ ಅಳತೆಗೋಲು. ಆದರೆ ಜನರು ನಿಯತ ಕರ್ಮಗಳನ್ನು ಬಿಟ್ಟು ಹೊರ ಸಮಾಜದಲ್ಲಿ ಹುಟ್ಟಿದ ಆಧಾರದ ಮೇಲೆ ಜಾತಿಗಳನ್ನು ವರ್ಣವೆಂದು ಎಣಿಸಿ ಅವರ ಹೊಟ್ಟೆಪಾಡನ್ನು ಗೊತ್ತು ಮಾಡಿದರು. ಅದೊಂದು ಸಾಮಾಜಿಕ ವ್ಯವಸ್ಥೆ ಮಾತ್ರ. ಅವರು ಕರ್ಮದ ಯಥಾರ್ಥ ರೂಪವನ್ನು ತಿರುಚಿ ಮುದುಡಿ ತಮ್ಮ ಒಣ ಸಾಮಾಜಿಕ ಮರ್ಯಾದೆಗೆ ಮತ್ತು ಜೀವನೋಪಾಯಕ್ಕೆ ಕುಂದಾಗದಂತೆ ವಿಕೃತಗೊಳಿಸಿರುವರು. ಕಾಲಕ್ರಮೇಣ ವರ್ಣದ ನಿರ್ಧಾರ ಹುಟ್ಟಿನ ಆಧಾರದ ಮೇಲೆ ಆಗತೊಡಗಿತು. ಇದೊಂದು ಅಲ್ಲ, ಶ್ರೀಕೃಷ್ಣನು ಹೇಳುವನು, ನಾಲ್ಕು ವರ್ಣಗಳನ್ನು ನಾನು ಸ್ಪಷ್ಟ ಮಾಡಿದೆ. ಹಾಗಾದರೆ ಭಾರತದ ಹೊರಗೆ ಸೃಷ್ಟಿಯಿಲ್ಲವೇ? ಬೇರೆಡೆಗಳಲ್ಲಿ ಈ ಜಾತಿಗಳಿಗೆ ಅಸ್ತಿತ್ವವೇ ಇಲ್ಲ. ಭಾರತದಲ್ಲಿ ಮಾತ್ರ ಇವುಗಳು ಲಕ್ಷಾಂತರ ಜಾತಿಗಳು ಉಪಜಾತಿಗಳಾಗಿ ಅಂತರ್ಗತವಾಗಿವೆ. ಶ್ರೀಕೃಷ್ಣನು ಮನುಷ್ಯರನ್ನು ವಿಂಗಡಿಸಿದನೇ ಇಲ್ಲ. ಗುಣಕರ್ಮ ವಿಭಾಗಶಃ ಕರ್ಮಗಳನ್ನು ಹಂಚಿದನು. ಕರ್ಮವು ಅರ್ಥವಾದರೆ ವರ್ಣವು ಅರ್ಥವಾದೀತು. ವರ್ಣವು ಅರ್ಥವಾದರೆ ವರ್ಣ ಸಂಕರವೆಂಬುದೂ ಯಥಾರ್ಥವಾಗಿ ತಿಳಿದೀತು. ವರ್ಣ ಸಂಕರ. ಈ ಕರ್ಮದ ಪಥದಿಂದ ಜಾರಿ ಬೀಳುವುದೇ ವರ್ಣ ಸಂಕರ. ಆತ್ಮದ ಶುದ್ಧ ವರ್ಣ ಪರಮಾತ್ಮ. ಆ ಪರಮಾತ್ಮನಲ್ಲಿ ಪ್ರವೇಶ ನೀಡುವಂತಹ ಕರ್ಮಗಳಿಂದ ಬೇರೆಯಾಗಿ ಪ್ರಕೃತಿಯಲ್ಲಿ ಬೆರೆಯುವುದೇ ವರ್ಣ ಸಂಕರ. ಶ್ರೀಕೃಷ್ಣನು ಸ್ಪಷ್ಟವಾಗಿಯೇ ಹೇಳಿರುವನು, ಈ ಕರ್ಮವನ್ನು ಮಾಡಿದಲ್ಲದೆ ಆ ಸ್ವರೂಪವನ್ನು ಹೊಂದುವುದು ಯಾರಿಗೂ ಸಾಧ್ಯವಾಗದು. ಹಾಗೂ ಪ್ರಾಪ್ತಿಯಾದ ಪುರುಷನು ಕರ್ಮವನ್ನು ಮಾಡದ್ದರಿಂದ ಲಾಭವಾಗಲಿ ಅಥವಾ ಅದನ್ನು ಬಿಟ್ಟು ಹೋದುದರಿಂದ ನಷ್ಟವಾಗಲಿ ಇಲ್ಲ. ಆದರೂ ಲೋಕ ಸಂಗ್ರಹಕ್ಕಾಗಿ ಅವನು ಕರ್ಮವನ್ನು ಮಾಡಿದರು. ಆ ಮಹಾಪುರುಷರಂತೆ ನನಗೂ ಪ್ರಾಪ್ತವಾಗಬೇಕಾದುದೇನೂ ಇಲ್ಲ. ನನಗೆ ಅಪ್ರಾಪ್ತವಾದುದಾವುದೂ ಇಲ್ಲ. ಆದರೂ ನಾನು ನನ್ನ ಅನುವರ್ತಿಗಳ ಸಲುವಾಗಿ ಅವರ ಹಿತದ ದೃಷ್ಟಿಯಿಂದ ಕರ್ಮದಲ್ಲಿ ಪ್ರವೃತ್ತನಾಗುವೆ. ಮಾಡದಿದ್ದರೆ ಎಲ್ಲವೂ ವರ್ಣಸಂಕರವಾದೀತು. ಸ್ತ್ರೀಯರು ದೂಷಿತರಾಗುವುದರಿಂದ ವರ್ಣಸಂಕರವಾಗುವುದು ಎಂದು ಸಾಮಾನ್ಯವಾಗಿ ಹೇಳುವರು. ಆದರೆ ಇಲ್ಲಿ ಶ್ರೀಕೃಷ್ಣನು ಹೇಳುವುದು, ಸ್ವರೂಪಸ್ಥನಾದ ಮಹಾಪುರುಷನು ಕರ್ಮವನ್ನು ಮಾಡದಿದ್ದರೆ ಜನರಲ್ಲಿ ಆಗ ವರ್ಣಸಂಕರವಾಗುವುದು. ಆಗ ಆ ಮಹಾಪುರುಷನ ಅನುಕರಣೆ ಮಾಡಿ ಆರಾಧನೆಯನ್ನು ನಿಲ್ಲಿಸಿದರೆ ಜನರು ದಿಕ್ಕು ತಪ್ಪುವರು, ದಾರಿ ತಪ್ಪಿ ಅಂಡಲೆಯುವರು. ವರ್ಣಸಂಕರವಾಗುವುದು. ಏಕೆಂದರೆ ಈ ಕರ್ಮವನ್ನು ಮಾಡಿದರೆ ಮಾತ್ರ ಆ ಪರಮ ನೈಷ್ಕರ್ಮ್ಯದ ಸ್ಥಿತಿಯನ್ನು ತನ್ನ ಶುದ್ಧ ವರ್ಣ ಪರಮಾತ್ಮನನ್ನು ಪಡೆಯಲಾದೀತು. ಜ್ಞಾನಯೋಗ ಮತ್ತು ಕರ್ಮಯೋಗ. ಕರ್ಮವು ಒಂದೇ, ನಿಯತ ಕರ್ಮ, ಆರಾಧನೆ. ಆದರೆ ಅದನ್ನು ಮಾಡುವ ದೃಷ್ಟಿಕೋನಗಳು ಎರಡು. ತನ್ನ ಶಕ್ತಿಯ ಆಳವನ್ನರಿತು ಹಾನಿ ಲಾಭವನ್ನು ನಿರ್ಣಯಿಸಿಕೊಂಡು ಈ ಕರ್ಮವನ್ನು ಮಾಡುವುದು ಜ್ಞಾನಯೋಗ. ಈ ಮಾರ್ಗದ ಸಾಧಕನಿಗೆ ಇಂದು ನನ್ನೀ ಸ್ಥಿತಿ ಹೀಗಿದೆ, ಮುಂದೆ ಇದೇ ಭೂಮಿಕೆಯಲ್ಲಿ ಪರಿಣತನಾಗುವೆ, ನಂತರ ನನ್ನ ಸ್ವರೂಪವನ್ನು ಪಡೆಯುವೆ ಎಂದು ಗೊತ್ತಿರುವುದು. ಈ ಭಾವನೆಯೊಂದಿಗೆ ಅವನು ಕರ್ಮದಲ್ಲಿ ಪ್ರವೃತ್ತನಾಗುವನು, ತನ್ನ ಸ್ಥಿತಿಯ ಜ್ಞಾನವನ್ನು ಇಟ್ಟುಕೊಂಡು ನಡೆಯುವನು, ಆದ್ದರಿಂದ ಜ್ಞಾನಮೂರ್ತಿ ಎನಿಸಿಕೊಳ್ಳುವನು. ಸಮರ್ಪಣ ಭಾವದೊಂದಿಗೆ ಆ ಕರ್ಮದಲ್ಲಿ ಪ್ರವೃತ್ತನಾಗುವುದು, ತನ್ನ ಲಾಭಾಲಾಭಗಳನ್ನು ಇಷ್ಟನಿಗೆ ಒಪ್ಪಿಸಿ ನಡೆಯುವುದು ನಿಷ್ಕಾಮಕರ್ಮಯೋಗ. ಇದೇ ಭಕ್ತಿ ಮಾರ್ಗ. ಇಬ್ಬರಿಗೂ ಪ್ರೇರಕನು ಸದ್ಗುರು. ಓರ್ವ ಮಹಾಪುರುಷನಲ್ಲೇ ಶಿಕ್ಷಣ ಪಡೆದು ಓರ್ವನು ಸ್ವಾವಲಂಬಿಯಾಗಿ ಆ ಕರ್ಮದಲ್ಲಿ ಪ್ರವೃತ್ತನಾಗುವನು, ಮತ್ತೊಬ್ಬನು ಶಿಕ್ಷಣವನ್ನು ಹೊಂದಿ ಅವನನ್ನೇ ಅವಲಂಬಿಸಿ ಪ್ರವೃತ್ತನಾಗುವನು. ಇಷ್ಟೇ ಅಂತರ. ಆದ್ದರಿಂದ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಸಾಂಖ್ಯದಿಂದ ಯಾವ ಪರಮ ಸತ್ಯವು ದೊರೆಯುವುದೋ ಅದೇ ಸತ್ಯವು ನಿಷ್ಕಾಮಕರ್ಮಯೋಗದಿಂದಲೂ ದೊರೆಯುವುದು. ಎರಡನ್ನೂ ಸಮಾನವಾಗಿ ನೋಡುವವನೇ ನಿಜವಾದ ದರ್ಶಿ. ಇಬ್ಬರಿಗೂ ಕ್ರಿಯೆಯನ್ನು ತಿಳಿಸಿಕೊಡುವವನು ತತ್ವದರ್ಶಿ. ಅವನೂ ಓರ್ವನೇ, ಕ್ರಿಯೆಯೂ ಒಂದೇ, ಆರಾಧನೆ. ಕರ್ಮವನ್ನು ಮಾಡುವ ದೃಷ್ಟಿಕೋನ ಮಾತ್ರ ಬೇರೆ. ಓರ್ವ ಪರಮಾತ್ಮ. ನಿಯತ ಕರ್ಮವು ಮನಸ್ಸು ಇಂದ್ರಿಯಗಳು ನಿರ್ಧರಿಸಿದ ಒಂದು ಅಂತಃಕ್ರಿಯೆ. ಕರ್ಮದ ಸ್ವರೂಪ ಇದೇ ಎಂದುದಾದರೆ ಹೊರಗೆ ದೇವಾಲಯ, ಮಸೀದಿ, ಚರ್ಚುಗಳಲ್ಲಿ ವಿಗ್ರಹವನ್ನು ಮಾಡಿಕೊಂಡು ಅಥವಾ ಅವುಗಳ ಪ್ರತೀಕವನ್ನು ಕಲ್ಪಿಸಿಕೊಂಡು ಪೂಜಿಸುವುದು ಎಷ್ಟರ ಮಟ್ಟಿಗೆ ಸಂಗತವಾದುದು? ಭಾರತದಲ್ಲಿ ಹಿಂದೂ ಎಂದುಕೊಳ್ಳುವ ಸಮಾಜ, ವಸ್ತುತಃ ಅವರು ಸನಾತನ ಧರ್ಮಿಗಳು. ಅವರ ಪೂರ್ವಜರು ಪರಮ ಸತ್ಯವನ್ನು ಶೋಧಿಸಿ ಅದನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡಿದರು. ಆ ಪಥದಲ್ಲಿ ನಡೆಯುವ ಆತನು ಪ್ರಪಂಚದಲ್ಲಿ ಎಲ್ಲಾದರೂ ಇರಲಿ, ಅವನು ಸನಾತನ ಧರ್ಮಿಯೇ. ಅಷ್ಟು ಗೌರವಶಾಲಿಯಾದ ಹಿಂದೂ ಸಮಾಜವು ಆಸೆ ಆಕಾಂಕ್ಷೆಗಳಿಂದ ವಿವಶವಾಗಿ ನೂರಾರು ಬಗೆಯ ಭ್ರಾಂತಿಗೊಳಗಾಯಿತು. ಶ್ರೀಕೃಷ್ಣನು ಹೇಳುವನು, ದೇವತೆಗಳೆಂಬ ಯಾವ ಶಕ್ತಿಯೂ ಇಲ್ಲ. ಮನುಷ್ಯನ ಶ್ರದ್ಧೆಯು ಯಾವಡೆಯಲ್ಲಿ ತಲೆಬಾಗುವುದೋ ಅದರ ಮರೆಯಲ್ಲಿ ನಾನೇ ಇದ್ದು ಫಲವನ್ನು ನೀಡುವೆ, ಅವನ ಶ್ರದ್ಧೆಯನ್ನು ಪುಷ್ಟಿಗೊಳಿಸುವೆ, ಏಕೆಂದರೆ ನಾನೇ ಸರ್ವತ್ರವೂ ಇರುವವನು. ಆದರೆ ಆತನ ಪೂಜೆ ಅಶಾಸ್ತ್ರೀಯವಾದುದು, ಅವಿಧಿಪೂರ್ವಕವಾದುದು, ಅವುಗಳ ಫಲವು ನಾಶವಂತವಾದುದು. ಕಾಮನೆಗಳಿಂದ ಯಾರ ಮನವು ವಿವಶವಾಗಿದೆಯೋ, ಯಾರ ಜ್ಞಾನವು ಅಪಹೃತವಾಗಿದೆಯೋ, ಅಂತಹ ಮಂದಬುದ್ಧಿಯವರೇ ಅನ್ಯ ದೇವಿ ದೇವತೆಗಳನ್ನು ಪೂಜಿಸ ಹೋಗುವರು. ಸಾತ್ವಿಕರು ದೇವತೆಗಳನ್ನು ಪೂಜಿಸುವರು, ರಾಜಸರು ಯಕ್ಷ ರಾಕ್ಷಸರನ್ನು ಪೂಜಿಸುವರು, ತಾಮಸಿಗಳು ಭೂತ ಪ್ರೇತಗಳನ್ನು ಆರಾಧಿಸುವರು, ಘೋರ ತಪಸ್ಸನ್ನು ಮಾಡುವರು. ಆದರೆ ಅರ್ಜುನ, ಅವರು ಶರೀರದಲ್ಲೇ ಇರುವ ಭೂತ ಸಮುದಾಯವನ್ನು ಅಂತಃಕರಣದಲ್ಲಿರುವ ಪರಮಾತ್ಮನಾದ ನನ್ನನ್ನು ಕೃಶಗೊಳಿಸುವರು. ಅವರು ಪೂಜಿಸುವುದಿಲ್ಲ. ಅವರನ್ನು ನೀನು ನಿಶ್ಚಯವಾಗಿ ಅಸುರೀ ಸ್ವಭಾವದವರೆಂದು ತಿಳಿ. ಇದಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣನು ಮತ್ತೇನು ತಾನೇ ಹೇಳಲಾದೀತು? ಆತನು ಸ್ಪಷ್ಟವಾಗಿ ಹೇಳುವನು, ಅರ್ಜುನ, ಈಶ್ವರನು ಸರ್ವ ಪ್ರಾಣಿಗಳ ಹೃದಯದಲ್ಲಿ ನಿವಾಸ ಮಾಡುವನು, ಹೊರಗಲ್ಲ. ಆದರೂ ಜನ ಕಲ್ಲು, ಮಣ್ಣು, ಮರ, ನೀರು, ಮಂದಿರ, ಮಸೀದಿ, ದೇವಿ ದೇವತೆಗಳು ಎಂದು ಅಂಡಲೆಯುವರು. ಅವರೊಂದಿಗೆ ಶ್ರೀಕೃಷ್ಣನ ಒಂದು ವಿಗ್ರಹವನ್ನು ಸೇರಿಸಿಕೊಳ್ಳುವರು. ಶ್ರೀಕೃಷ್ಣನ ಸಾಧನೆಯ ಬಗ್ಗೆ ಒತ್ತಿ ಪ್ರಶಂಸೆ ಮಾಡುವವರು ಹಾಗೂ ಜೀವನವೆಲ್ಲ ಮೂರ್ತಿ ಪೂಜೆಯನ್ನು ಖಂಡಿಸುವವರೂ ಆದ ಬೌದ್ಧರು ಬುದ್ಧನ ಪ್ರತಿಮೆಯನ್ನು ಮಾಡಿಕೊಂಡು ಅದಕ್ಕೆ ಪೂಜಿಸುವರು, ಆರತಿ ಮಾಡುವರು. ಸ್ವತಃ ಬುದ್ಧನೇ ಹೇಳಿರುವನು, ಆನಂದ, ತಥಾಗತ, ಶರೀರ ಪೂಜೆಯಲ್ಲಿ ಸಮಯವನ್ನು ಹಾಳು ಮಾಡಬೇಡ ಎಂದು. ಮಂದಿರ, ಮಸೀದಿ, ಚರ್ಚು, ತೀರ್ಥಸ್ಥಳ, ಮೂರ್ತಿಗಳು ಮುಂತಾದ ಸ್ಮಾರಕಗಳಿಂದ ಹಿಂದಿನ ಮಹಾಪುರುಷ ಸ್ಮೃತಿಗಳನ್ನು ಜೋಡಿಸಿ ಇಟ್ಟಿರುವರು. ಅದರಿಂದ ಅವರು ತಮ್ಮ ಕಾಲದಲ್ಲಿ ಗಳಿಸಿದ್ದೇನು ಎಂಬುದರ ನೆನಪು ಮಾಡಿಕೊಳ್ಳಬಹುದು. ಮಹಾಪುರುಷರಲ್ಲಿ ಸ್ತ್ರೀಯರು ಪುರುಷರು ಎಲ್ಲರೂ ಇರುವರು. ಜನಕನ ಮಗಳಾದ ಸೀತಾ ಹಿಂದಿನ ಜನ್ಮದಲ್ಲಿ ಓರ್ವ ಬ್ರಾಹ್ಮಣ ಕನ್ಯೆಯಾಗಿದ್ದಳು. ತನ್ನ ತಂದೆಯ ಪ್ರೇರಣೆಯಿಂದ ಪರಬ್ರಹ್ಮನನ್ನು ಪಡೆಯಬೇಕೆಂದು ಬಯಸಿ ತಪಸ್ಸು ಮಾಡಿದಳು, ಆದರೆ ಸಫಲಳಾಗದೆ ಹೋದಳು. ಮರುಜನ್ಮದಲ್ಲಿ ಅವಳು ರಾಮನನ್ನು ಪಡೆದಳು ಮತ್ತು ಚಿನ್ಮಯಳೂ ಅವಿನಾಶಿಯೂ ಆದಿಶಕ್ತಿಯೂ ಆಗಿ ಪ್ರತಿಷ್ಠಿತಳಾದಳು. ಇದೇ ರೀತಿ ರಾಜಕುಲದಲ್ಲಿ ಉತ್ಪನ್ನಳಾದ ಮೀರಾಳಲ್ಲಿ ಪರಮಾತ್ಮ ಭಕ್ತಿಯು ಪ್ರಸ್ಫುಟಿಸಿತು. ಸಮಸ್ತವನ್ನೂ ಬಿಟ್ಟು ಅವಳು ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿದಳು. ಎಷ್ಟೋ ಅಡ್ಡಿ ಅಡಚಣೆಗಳು ಬಂದವು, ಎಲ್ಲವನ್ನೂ ನುಂಗಿಕೊಂಡಳು, ಕಡೆಯಲ್ಲಿ ಸಾಫಲ್ಯವನ್ನು ಪಡೆದಳು. ಇಂಥವರ ನೆನಪನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ದೇವಾಲಯಗಳಾದವು, ಸ್ಮಾರಕಗಳಾದವು. ಏಕೆಂದರೆ ಭಾವಿ ಸಮಾಜವು ಅವಳ ಉಪದೇಶಗಳಿಂದ ಮತ್ತೆ ಜೀವಂತರಾಗಲಿ ಎಂದು. ಮೀರಾ ಅಥವಾ ಸೀತಾ, ಈ ದಿಕ್ಕಿನಲ್ಲಿ ಮುನ್ನಡೆದ ಮಹಾನ್ ಅನುಭವಿಗಳು, ನಮಗೆ ಆದರ್ಶ ವ್ಯಕ್ತಿಗಳು. ನಾವು ಅವರ ಚರಣಚಿಹ್ನೆಯನ್ನು ಅನುಸರಿಸಬೇಕು. ಆದರೆ ನಾವು ಮಾಡುವುದೇನು? ಅವರ ಚರಣಗಳಲ್ಲಿ ಒಂದೆರಡು ಪುಷ್ಪಗಳನ್ನರ್ಪಿಸಿ ಅವರಿಗೆ ನಮಿಸಿ ನಮ್ಮ ಕರ್ತವ್ಯ ಮುಗಿದು ಹೋಯಿತೆಂದುಕೊಳ್ಳುವೆವು. ಇದಕ್ಕಿಂತಲೂ ಮಿಗಿಲಾದ ಭ್ರಾಂತಿಯುಂಟೇ? ಪ್ರಾಯಶಃ ಯಾರಿಗೆ ಯಾರೊಬ್ಬರೇ ಆದರ್ಶವೆಂದರೆ ಆತನ ಮೂರ್ತಿ, ಚಿತ್ರ, ಪಾದುಕೆಗಳು, ಅವನ ಸ್ಥಾನ ಅಥವಾ ತಾತ್ಕಾಲಿಕ ಯಾವುದೇ ಒಂದು ವಸ್ತುವನ್ನು ನೋಡುವುದರಿಂದ, ಅದನ್ನು ಸ್ಪರ್ಶಿಸುವುದರಿಂದ ಅವನಲ್ಲಿ ಭಕ್ತಿ ಶ್ರದ್ಧೆಗಳು ಉಕ್ಕಬಹುದು. ಇದು ಉಚಿತವೂ ಹೌದು. ನಾವು ನಮ್ಮ ಗುರುದೇವ ಅಥವಾ ಪರಮಾತ್ಮನ ಚಿತ್ರವನ್ನು ಕಸದ ಬುಟ್ಟಿಗೆ ಎಸೆಯಲಾರೆವು. ಏಕೆಂದರೆ ಅವರು ನಮಗೆ ಆದರ್ಶ ಪುರುಷರು. ಅವರ ಪ್ರೇರಣೆಯಂತೆ ಅಥವಾ ಅವರು ಉಪದೇಶಿಸಿರುವಂತೆ ನಾವು ನಡೆದುಕೊಳ್ಳಬೇಕು. ಅವರ ಸ್ವರೂಪವು ಹೇಗಿರುವುದೋ ಅದರ ಪ್ರಾಪ್ತಿ ಕ್ರಮವಾಗಿ ತಮ್ಮ ಅಭೀಷ್ಟವೂ ಆಗುವುದು. ಇದೇ ಅವರ ಯಥಾರ್ಥ ಪೂಜೆ. ವಸ್ತುತಃ ಆದರ್ಶವಾಗಿ ಇರುವಂತಹವರನ್ನು ನಾವು ನಿರಾಧರಿಸಬಾರದು. ಅವರನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕು. ಇದೆಲ್ಲವೂ ಸರಿ, ಆದರೆ ಅವರಿಗೆ ಪತ್ರ ಪುಷ್ಪಗಳನ್ನು ಸಮರ್ಪಿಸುವುದೇ ಭಕ್ತಿ ಎಂಬ ಮೌಢ್ಯವನ್ನು ತಾಳಿದರೆ ಅದರಿಂದ ಯಾವ ಶ್ರೇಯಸ್ಸೂ ಸಾಧಿತವಾಗದು. ನಾವು ಲಕ್ಷ್ಯಕ್ಕೆ ತುಂಬ ದೂರದಲ್ಲೇ ಉಳಿದುಕೊಂಡು ಬಿಡುವೆವು. ನಮ್ಮ ಆದರ್ಶಗಳು ಉಪದೇಶಗಳನ್ನು ಹೃದಯಂಗಮಗೊಳಿಸಿಕೊಳ್ಳಲು, ಅದರಂತೆ ನಡೆಯಲು ಪ್ರೇರಣೆಯನ್ನು ಪಡೆಯಲಿಕ್ಕಾಗಿಯೇ ಈ ಸ್ಮಾರಕಗಳ ಉಪಯೋಗವಿರುವುದು. ನೀವು ಬೇಕಾದರೆ ಅದನ್ನು ಆಶ್ರಮವೆಂದೋ, ಮಂದಿರವೆಂದೋ, ಮಸೀದಿಯೆಂದೋ, ಚರ್ಚು, ಗುರುದ್ವಾರ ಮತ್ತೇನೋ ಹೆಸರು ಕೊಟ್ಟರೂ ಅವೆಲ್ಲವೂ ಸ್ಮಾರಕಗಳು. ಆ ಕೇಂದ್ರಗಳ ಸಂಬಂಧ ಧರ್ಮದೊಂದಿಗಿರುವುದು. ಪ್ರತಿಮೆ ಯಾರದೋ, ಅವನು ಮಾಡಿದ್ದೇನು, ಮುಟ್ಟಿದ್ದೇನು, ಹೇಗೆ ತಪಸ್ಸು ಮಾಡಿದ, ಹೇಗೆ ಪಡೆದ, ಇಷ್ಟನ್ನು ಕಂಡುಕೊಳ್ಳಲಿಕ್ಕಾಗಿಯೇ ನಾವು ಅಲ್ಲಿಗೆ ಹೋಗುವೆವು. ಹೋಗಲೂಬೇಕು. ಆದರೆ ಆ ಸ್ಥಾನಗಳಲ್ಲಿ ಆಯಾ ಮಹಾಪುರುಷರ ಪದಚಿಹ್ನೆಗಳ ಬಗ್ಗೆ ತಿಳಿಸಿ ಹೇಳದಿದ್ದರೆ, ಅವರು ಹೇಳಿದ ಮಾತನ್ನು ವಿವರಿಸದಿದ್ದರೆ, ನಮ್ಮ ಶ್ರೇಯಸ್ಸಿನ ಹಾದಿಯನ್ನು ತೋರದಿದ್ದರೆ ಆ ಸ್ಥಾನವು ವ್ಯರ್ಥ. ವೈಯಕ್ತಿಕವಾಗಿ ಮನೆ ಮನೆಗೂ ಹೋಗಿ ಉಪದೇಶ ಮಾಡುವುದಕ್ಕಿಂತ ಇಂತಹ ಸಾಮೂಹಿಕ ಉಪದೇಶ ಕೇಂದ್ರಗಳಲ್ಲಿ ಉಪದೇಶ ನೀಡುವ ಸಲುವಾಗಿ ಈ ಧಾರ್ಮಿಕ ಸಂಸ್ಥಾನಗಳನ್ನು ಸ್ಥಾಪಿಸಲಾಗಿದೆ. ಕಾಲಕ್ರಮೇಣ ಈ ಪ್ರೇರಣಾ ಸ್ಥಾನಗಳಿಂದಲೇ ಮೂರ್ತಿ ಪೂಜೆ, ರೂಢಿ ಸಂಪ್ರದಾಯಗಳು ಧರ್ಮದ ಸ್ಥಾನವನ್ನು ಆಕ್ರಮಿಸಿಕೊಂಡವು. ಇಲ್ಲಿಂದಲೇ ಭ್ರಮೆಯು ಬೆಳೆಯುತ್ತಾ ಬಂತು. ಗ್ರಂಥ. ಇದೇ ರೀತಿ ಪುಸ್ತಕಗಳ ಅಧ್ಯಯನವೂ ಅವಶ್ಯಕವಾದುದು. ಅದರಿಂದ ನೀವು ಆ ನಿರ್ದಿಷ್ಟ ಕ್ರಿಯೆ ಯಾವುದೆಂದು ಅರ್ಥ ಮಾಡಿಕೊಳ್ಳಬಹುದು. ಯೋಗೇಶ್ವರನಾದ ಶ್ರೀಕೃಷ್ಣನು ನಿಯತ ಕರ್ಮ ಎಂದು ಒತ್ತಿ ಒತ್ತಿ ಹೇಳಿರುವುದನ್ನು ತಿಳಿದುಕೊಂಡು ಅದರಂತೆ ನಡೆಯಲು ಅನುಕೂಲವಾಗುವುದು. ಮರೆತು ಹೋದರೆ ಮತ್ತೆ ಅಧ್ಯಯನ ಮಾಡುವುದು. ಪುಸ್ತಕಕ್ಕೆ ಕೈ ಮುಗಿದು ಅದಕ್ಕೆ ಅರಿಸಿನ, ಕುಂಕುಮ, ಚಂದನಗಳನ್ನು ಬಳಿದು ಬಿಟ್ಟರಾಗದು. ಪುಸ್ತಕವು ಮಾರ್ಗದರ್ಶನ ಮಾಡುವ ಒಂದು ಸಾಧನ. ಅದು ಪೂರ್ತಿಯವರೆಗೆ ನಿಮಗೆ ಸಹಾಯ ಮಾಡುವುದು. ನೋಡ ನೋಡುತ್ತಿರುವಂತೆಯೇ ನೀವು ಮುಂದುವರಿಯುವಿರಿ, ನಿಮ್ಮ ಲಕ್ಷ್ಯದ ಕಡೆಗೆ ಸಾಗುವಿರಿ. ಇಷ್ಟವು ದೊರಕಿದೊಡನೆ ಅದನ್ನು ಹೃದಯದಿಂದ ತಬ್ಬಿ ಹಿಡಿಯುವಿರಿ. ಆಗ ಆ ಇಷ್ಟವೇ ಪುಸ್ತಕವಾಗುವುದು. ಆದ್ದರಿಂದ ಹಿಂದಿನ ಸ್ಮೃತಿಗಳನ್ನು ಜೋಡಿಸಿಟ್ಟುಕೊಳ್ಳುವುದು ಕೆಟ್ಟುದಲ್ಲ. ಆದರೆ ಆ ಸ್ಮೃತಿ ಚಿಹ್ನೆಗಳನ್ನು ಬರಿದೇ ಪೂಜಿಸುತ್ತಾ ಕುಳಿದರೆ ಅದು ಹಾನಿಕಾರಕ. ಧರ್ಮ. ಯೋಗೇಶ್ವರನಾದ ಶ್ರೀಕೃಷ್ಣನ ಅಭಿಪ್ರಾಯದಂತೆ ಅಸದ್ವಸ್ತುವಿಗೆ ಅಸ್ತಿತ್ವವಿಲ್ಲ, ಸತ್ವಿಗೆ ಅಳಿವಿಲ್ಲ. ಪರಮಾತ್ಮನೇ ಸತ್ಯ, ಶಾಶ್ವತ, ಅಜರಾಮರ, ಅಪರಿವರ್ತನಶೀಲ ಹಾಗೂ ಸನಾತನ. ಆದರೆ ಆ ಪರಮಾತ್ಮನು ಅಚಿಂತ್ಯನೂ ಅಗೋಚರನೂ ಸಹ. ಚಿತ್ತದ ತರಂಗಗಳ ಆಚೆಗಿರುವನು. ಈಗ ಚಿತ್ತಾನಿರೋಧ ಹೇಗೆ? ಚಿತ್ತವನ್ನು ನಿರೋಧಿಸಿ ಆ ಪರಮಾತ್ಮನನ್ನು ಪಡೆಯುವ ವಿಧಿವಿಶೇಷವೇ ಕರ್ಮ. ಆ ಕರ್ಮಕ್ಕೆ ಕಾರ್ಯರೂಪ ನೀಡುವುದೇ ಧರ್ಮದಾಯಿತ್ವ. ಗೀತಾದಲ್ಲಿ ಈ ಹಿಂದೆ ತಿಳಿಸಿದಂತೆ ಅರ್ಜುನ, ಈ ಕರ್ಮಯೋಗದಲ್ಲಿ ಆರಂಭಕ್ಕೆಂತೂ ನಾಶವಿಲ್ಲ. ಈ ಕರ್ಮರೂಪವಾದ ಧರ್ಮದ ಕಿಂಚಿತ್ ಪರಿಪಾಲನೆಯೂ ಜನನ ಮರಣಗಳೆಂಬ ಮಹಾಭಯದಿಂದ ಉದ್ಧಾರ ಮಾಡುವಂತಹದ್ದು. ಅರ್ಥಾತ್ ಈ ಕರ್ಮಕ್ಕೆ ಕಾರ್ಯರೂಪ ನೀಡುವುದು ಧರ್ಮ. ಈ ನಿಯತ ಕರ್ಮವನ್ನು ಸಾಧಕನ ಸ್ವಭಾವದಲ್ಲಿ ಕಂಡುಬರುವ ಶಕ್ತಿಗೆ ತಕ್ಕಂತೆ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ. ಕರ್ಮವನ್ನು ತಿಳಿದುಕೊಂಡ ವ್ಯಕ್ತಿಯು ಕರ್ಮದ ಆರಂಭವನ್ನು ಮಾಡಿದರೆ ಆರಂಭದ ಆ ಸ್ಥಿತಿಯೇ ಶೂದ್ರ ಸ್ಥಿತಿ. ಕ್ರಮವಾಗಿ ವಿಧಿಗಳು ತಿಳಿದಂತೆ ಆತನು ವೈಶ್ಯನಾಗುವನು. ಪ್ರಕೃತಿಯೊಂದಿಗೆ ಸಂಘರ್ಷ ಮತ್ತು ಅದನ್ನು ಸಹಿಸಿಕೊಳ್ಳುವ ಕೆಚ್ಚು ಇರುವಾತ ಕ್ಷತ್ರಿಯ. ಮತ್ತು ಬ್ರಹ್ಮದ ತದ್ರೂಪವಾದ ಜ್ಞಾನ ವಿಜ್ಞಾನ ಅಂದರೆ ವಾಸ್ತವಿಕ ತಿಳಿವು ಹಾಗೂ ಈಶ್ವರನ ವಾಣಿಯನ್ನು ಆಲಿಸುವ ಯೋಗ್ಯತೆ, ಅಂತಹ ಅಸ್ತಿತ್ವದಲ್ಲಿ ನಿರ್ಭರನಾಗಿ ನಿಲ್ಲುವ ಸಾಮರ್ಥ್ಯ, ಈ ಯೋಗ್ಯತೆಗಳು ಬಂದಾಗ ಆತನು ಬ್ರಾಹ್ಮಣ. ಆದ್ದರಿಂದ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವುದೇನೆಂದರೆ, ಸ್ವಭಾವದಲ್ಲಿ ಕಾಣಬರುವ ಶಕ್ತಿಗನುಗುಣವಾಗಿ ಕರ್ಮದಲ್ಲಿ ತೊಡಗುವುದು ಸ್ವಧರ್ಮ. ಅದು ಕೀಳಾಗಿ ಕಂಡುಬಂದರೂ ಸ್ವಭಾವದಿಂದ ಬರುವ ಸ್ವಧರ್ಮ ಶ್ರೇಯಸ್ಕರವಾದುದು. ಯೋಗ್ಯತೆ ಇಲ್ಲದಿದ್ದರೂ ಮತ್ತೊಬ್ಬರ ಉನ್ನತ ಕರ್ಮವನ್ನು ತಾನೂ ಮಾಡುವೆನೆಂದು ಹೋದರೆ ಅದರಿಂದ ಹಾನಿಯೇ ಸರಿ. ಸ್ವಧರ್ಮದಲ್ಲಿದ್ದು ಸಾಯುವುದೂ ಲೇಸು. ಏಕೆಂದರೆ ವಸ್ತ್ರವನ್ನು ಬದಲಿಸಿದ್ದರಿಂದ ವ್ಯಕ್ತಿಯನ್ನು ಬದಲಾಗುವುದಿಲ್ಲ. ಆತನ ಸಾಧನೆಯ ಕ್ರಮ ಮತ್ತೆ ಬಿಟ್ಟಲ್ಲಿಂದಲೇ ಆರಂಭವಾಗಬೇಕು. ಮೆಟ್ಟಿಲು ಮೆಟ್ಟಿಲಾಗಿ ಏರಿಯೇ ಆತನು ಪರಮಸಿದ್ಧಿಯನ್ನು ಪಡೆಯುವನು. ಈ ಮಾತನ್ನೇ ಒತ್ತಿ ಹೇಳುತ್ತಾ ಮತ್ತೆ ಅವನು ಹೇಳುವನು, ಯಾವ ಪರಮಾತ್ಮನಿಂದ ಸಮಸ್ತ ಪ್ರಾಣಿಗಳೂ ಸ್ಪಷ್ಟವಾಗಿದೆಯೋ, ಎಲ್ಲೆಡೆಯಲ್ಲೂ ಯಾವಾತನು ವ್ಯಾಪಿಸಿರುವನೋ, ಅವನನ್ನು ತನ್ನ ಸ್ವಭಾವದಲ್ಲಿ ಬಂದ ಶಕ್ತಿಗನುಗುಣವಾಗಿ ಪೂಜಿಸಿ ಅದರಿಂದ ಪರಮಸಿದ್ಧಿಯನ್ನು ಪಡೆಯುವನು. ನಿಶ್ಚಿತವಾದೊಂದು ವಿಧಿಯಿಂದ ಏಕೈಕ ಪರಮಾತ್ಮನನ್ನು ಚಿಂತಿಸುವುದೇ ಧರ್ಮ. ಧರ್ಮದಲ್ಲಿ ಪ್ರವೇಶ ಯಾರಿಗುಂಟು, ಅದನ್ನು ಮಾಡುವ ಅಧಿಕಾರ ಯಾರಿಗಿದೆ, ಇದನ್ನು ಸ್ಪಷ್ಟಪಡಿಸುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಅತ್ಯಂತ ದುರಾಚಾರಿಯಾದವನು ಸಹ ನನ್ನನ್ನು ಅನನ್ಯ ಭಾವದಿಂದ ಪೂಜಿಸಿದರೆ, ನನ್ನನ್ನು ಬಿಟ್ಟು ಬೇರಾರನ್ನೂ ಪೂಜಿಸದೆ ಕೇವಲ ನನ್ನನ್ನೇ ಪೂಜಿಸಿದರೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ, ಆತನು ಶೀಘ್ರವಾಗಿ ಧರ್ಮಾತ್ಮನಾಗುವನು. ಅವನ ಆತ್ಮವು ಧರ್ಮದಿಂದ ಕೂಡಿಕೊಳ್ಳುವುದು. ಆದ್ದರಿಂದ ಶ್ರೀಕೃಷ್ಣನು ಹೇಳುವಂತೆ ಧರ್ಮಾತ್ಮನೆಂದರೆ ಅನನ್ಯ ಭಾವದಿಂದ ಓರ್ವನೇ ದೇವನನ್ನು ಪೂಜಿಸುವಾತನು. ಧರ್ಮಾತ್ಮನೆಂದರೆ ಓರ್ವ ದೇವನ ಪ್ರಾಪ್ತಿಗೆ ನಿಯತ ಕರ್ಮವನ್ನು ಏಕ ನಿಷ್ಠೆಯಿಂದ ಮಾಡುವವನು. ಧರ್ಮಾತ್ಮನೆಂದರೆ ತನ್ನ ಸ್ವಭಾವದಲ್ಲಿರುವ ಅಷ್ಟಿಷ್ಟು ಶಕ್ತಿಗನುಗುಣವಾಗಿ ಪರಮಾತ್ಮನ ಶೋಧನೆಯಲ್ಲಿ ತೊಡಗುವಾತನು. ಕಡೆಯಲ್ಲಿ ಹೇಳುವನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅರ್ಜುನ, ಎಲ್ಲಾ ಧರ್ಮಗಳ ಚಿಂತೆಯನ್ನು ಕೈಬಿಟ್ಟು ನನಗೆ ಶರಣಾಗಿ ಬಾ. ಆದ್ದರಿಂದ ಓರ್ವ ದೇವನಿಗೆ ತನ್ನನ್ನು ಸಮರ್ಪಿಸಿಕೊಂಡ ವ್ಯಕ್ತಿಯೇ ಧರ್ಮಾತ್ಮ. ಓರ್ವ ಪರಮಾತ್ಮನಲ್ಲಿ ಶ್ರದ್ಧೆಯನ್ನು ನೆಲೆಗೊಳಿಸುವುದೇ ಧರ್ಮ. ಆ ಏಕೈಕ ಪರಮಾತ್ಮನ ಪ್ರಾಪ್ತಿಗೆ ನಿಶ್ಚಿತವಾದ ಕ್ರಿಯೆ ಮಾಡುವುದೇ ಧರ್ಮ. ಈ ಸ್ಥಿತಿಯನ್ನು ಪಡೆದ ಪುರುಷನು ಮಹಾಪುರುಷನು. ಮಹಾಪುರುಷನು ಆತ್ಮತೃಪ್ತ ಮಹಾಪುರುಷರು ಮಾಡಿಟ್ಟ ಸಿದ್ಧಾಂತವೇ ಸೃಷ್ಟಿಯಲ್ಲಿ ಏಕೈಕ ಧರ್ಮ. ಆ ಮಹಾಪುರುಷನು ಎಂತೂ ಪರಮಾತ್ಮ ಸ್ವರೂಪವನ್ನು ಪಡೆದನೆಂದು ಆತನಿಗೇ ಶರಣಾಗಬೇಕು. ಯಾವ ಮಾರ್ಗದಲ್ಲಿ ಹೋಗುವುದು ಆ ಮಾರ್ಗವು ಒಂದೇ, ಅದೇ ಮಾರ್ಗದಲ್ಲಿ ಹೋಗಬೇಕು. ಧರ್ಮವೆಂಬುದು ಮನುಷ್ಯನು ಆಚರಿಸಬೇಕಾದ ವಸ್ತು. ಆಚರಣೆ ಕೇವಲ ಒಂದೇ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೆಯ ಕುರುನಂದನ, ಈ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಕ ಕ್ರಿಯೆಯೊಂದೇ ಇರುವುದು. ಇಂದ್ರಿಯಗಳ ಚೇಷ್ಟೆ ಮತ್ತು ಮನೋವ್ಯಾಪಾರಗಳನ್ನು ಸಂಯಮಿಸಿ ಆತ್ಮದಲ್ಲಿ ಹರಿಯಬಿಡುವುದು. ಧರ್ಮಾಂತರಣ. ಸನಾತನ ಧರ್ಮದ ಆದಿ ದೇಶವಾದ ಭಾರತದಲ್ಲಿ ಕುರೀತಿಗಳು ಅದೆಷ್ಟು ಬೆಳೆದುದೆಂದರೆ, ಮುಸಲ್ಮಾನರು ಈ ದೇಶವನ್ನು ಆಕ್ರಮಣ ಮಾಡಿದಾಗ ಆಕ್ರಮಣಕಾರರ ಕೈಯಿಂದ ಒಂದು ತುತ್ತು ಅನ್ನ ಒಂದು ಗುಟುಕು ನೀರು ತೆಗೆದುಕೊಂಡರೂ ಧರ್ಮವು ಭ್ರಷ್ಟವಾಯಿತೆಂದೆನಿಸತೊಡಗಿತು. ಧರ್ಮಭ್ರಷ್ಟರೆಂದು ಬಹಿಷ್ಕರಿಸಿದ ಸಾವಿರಾರು ಹಿಂದೂಗಳು ಆತ್ಮಹತ್ಯೆ ಮಾಡಿಕೊಂಡರು. ಧರ್ಮಕ್ಕಾಗಿ ಅವರು ಸಾಯಲು ಸಿದ್ಧರಾಗಿದ್ದರು. ಆದರೆ ಧರ್ಮವೆಂದರೇನೆಂದು ಗೊತ್ತಿದ್ದರೆ ತಾನೇ? ಧರ್ಮವು ಮುಟ್ಟಿದರೆ ಮುನಿಯು ಎಂಬ ಗಿಡದಂತಾಯಿತು. ಆ ಗಿಡವು ಯಾರಾದರೂ ಮುಟ್ಟಿದರೆ ಸಾಕು, ಮುದುರಿಕೊಳ್ಳುವುದು, ಬಿಟ್ಟೊಡನೆ ಮತ್ತೆ ಹರವಿಕೊಳ್ಳುವುದು. ಅವರ ಸನಾತನ ಧರ್ಮವು ಅದೆಷ್ಟು ಮುದುಡಿತೆಂದರೆ ಮತ್ತೆ ಪಸರಿಸಲೇ ಇಲ್ಲ. ಯಾವ ಸನಾತನ ಆತ್ಮವನ್ನು ಭೌತಿಕ ವಸ್ತುಗಳು ಮುಟ್ಟಲು ಸಹ ಸಾಧ್ಯವಿಲ್ಲವೋ ಅದು ಯಾರೋ ಮುಟ್ಟಿದರೆ ಮೈಲಿಗೆಯಾದೀತೇ, ಯಾರೋ ಕೊಟ್ಟ ಒಂದು ತುತ್ತು ಅನ್ನವನ್ನು ತಿನ್ನುವುದರಿಂದ ಭ್ರಷ್ಟವಾದೀತೇ, ನೀವು ಕತ್ತಿ ಏಟಿನಿಂದ ಸಾಯುವಿರಿ, ಧರ್ಮವು ಮುಟ್ಟಿದ ಮಾತ್ರಕ್ಕೆ ಸಾಯುವುದೇ? ನಿಜವಾಗಿ ಧರ್ಮವು ನಷ್ಟವಾಯಿತೇ? ಖಂಡಿತ ಇಲ್ಲ. ಧರ್ಮದ ಹೆಸರಿನ ಮೇಲೆ ಯಾವುದೋ ಒಂದು ಕೆಟ್ಟ ನಡವಳಿಕೆ ನಡೆದು ಬರುತ್ತಿತ್ತು, ಅದು ನಷ್ಟವಾಯಿತು. ಫಿರೋಜ್ ತೊಗಲಕ್ನ ಕಾಲದಲ್ಲಿ ಬಯಾನಾದ ಕಾಜಿ ಮುಗಿ ಸುದ್ದೀನನು ವ್ಯವಸ್ಥೆ ಮಾಡಿದುದೇನೆಂದರೆ, ಹಿಂದೂಗಳ ಬಾಯಿ ತೆರೆಯಬೇಕು, ಓರ್ವ ಮುಸಲ್ಮಾನನು ಉಗಿಯಬೇಕೆಂದು ಕೊಂಡರೆ ಆ ಹಿಂದೂ ಮುಸಲ್ಮಾನನಾದಂತೆಯೇ, ಏಕೆಂದರೆ ಆತನಲ್ಲಿ ಯಾವ ಧರ್ಮವೂ ಇಲ್ಲ. ಅವನು ಹೇಳುವುದರಲ್ಲಿ ಕೆಟ್ಟದೇನಿದೆ? ಬಾಯಿಗೆ ಉಗಿದರೆ ಒಬ್ಬ ಮಾತ್ರ ಮುಸಲ್ಮಾನನಾಗುವನು, ಅದೇ ಒಂದು ಬಾವಿಗೆ ಉಗಿದು ಬಿಟ್ಟರೆ ಸಾವಿರಾರು ಮಂದಿ ಮುಸಲ್ಮಾನರಾಗುವರಷ್ಟೇ. ವಸ್ತುತ ಆತನು ಆತ ತಾಯಿಯೋ ಅಥವಾ ಆ ಕಾಲದ ಹಿಂದೂ ಸಮಾಜವೇ ಆತ ತಾಯಿಯೋ? ಈ ರೀತಿಯಲ್ಲಿ ಧರ್ಮಾಂತರ ಮಾಡಿಕೊಂಡವರು ಧರ್ಮವನ್ನೇನಾದರೂ ಪಡೆದರೆ, ಹಿಂದೂ ಆಗಿದ್ದವನು ಮುಸಲ್ಮಾನನಾದರೆ, ಅಥವಾ ಒಂದು ರೀತಿಯ ವೇಷಭೂಷಣಗಳನ್ನು ಬಿಟ್ಟು ಬೇರೆ ರೀತಿಯ ವೇಷಭೂಷಣಗಳನ್ನು ತೊಟ್ಟು ಬಿಟ್ಟರೆ ಅದೇ ಒಂದು ಧರ್ಮವಾಗಿ ಹೋಯಿತೆ. ಈ ರೀತಿಯ ಯೋಜನಾಬದ್ಧವಾದ ಕುತಂತ್ರಕ್ಕೆ ಬಲಿಯಾಗಿ ಒಡ್ಡಿ ಅವರನ್ನು ಧರ್ಮಾಂತರ ಮಾಡಿದವರು ಧರ್ಮಾತ್ಮರೇ. ಅವರು ಇನ್ನೂ ಅನೇಕ ಅನೇಕ ಕುರೀತಿಗಳಿಗೆ ಒಳಗಾಗಿದ್ದರು. ಹಿಂದೂಗಳು ಅವರಲ್ಲೇ ಹೋಗಿ ಸಿಕ್ಕಿಕೊಂಡರು. ಅವಿಕಸಿತ ಮತ್ತು ದಾರಿ ತಪ್ಪಿದ ಅನೇಕ ಗುಂಪನ್ನು ಸಭ್ಯರನ್ನಾಗಿ ಮಾಡಬೇಕೆಂದು ಮಹಮ್ಮದನು ವಿವಾಹ, ವಿವಾಹಚ್ಛೇದ, ಮರಣಶಾಸನ, ಲೇವಾದೇವಿ, ಬಡ್ಡಿ, ಸಾಕ್ಷಿ, ಆಣೆ, ಪ್ರಾಯಶ್ಚಿತ, ಜೀವನ ನಿರ್ವಾಹ, ಆಹಾರ ವಿಹಾರ, ಉಡುಗೆ ತೊಡುಗೆ ಇತ್ಯಾದಿ ವಿಷಯಗಳಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಮಾಡಿಕೊಟ್ಟನು. ಹಾಗೂ ವಿಗ್ರಹಾರಾಧನೆ, ವ್ಯಭಿಚಾರ, ಕಳ್ಳತನ, ಮದ್ಯಪಾನ, ಜೂಜು, ಅಮ್ಮ ಅಜ್ಜಿ ಇವರೊಂದಿಗೆ ಮದುವೆ, ಇದಕ್ಕೆಲ್ಲ ಪ್ರತಿಬಂಧವನ್ನು ಮಾಡಿದನು. ಸ್ವಲಿಂಗ, ರಜಸ್ವಲ, ಮೈಥುನಗಳನ್ನು ನಿಷೇಧಿಸಿದ. ಉಪವಾಸ ವ್ರತಗಳಲ್ಲೂ ಉಳಿದಂತೆ ಎಲ್ಲಕ್ಕೂ ಸಡಿಲಗೊಟ್ಟು ಸ್ವರ್ಗದಲ್ಲಿ ಅನೇಕ ಮಂದಿ ಒಂದೇ ವಯಸ್ಸಿನ ಸುರಸುಂದರಿಯರು, ಎಳೆ ವಯಸ್ಸಿನ ಯುವಕರು, ಈ ಎಲ್ಲರಿಗೂ ಆಸೆ ಅಮಿಷಗಳನ್ನೊಡ್ಡಿದನು. ಇದೇನು ಒಂದು ಧರ್ಮವಲ್ಲ, ಇದೊಂದು ಸಾಮಾಜಿಕ ವ್ಯವಸ್ಥೆ, ಹೀಗೆಲ್ಲ ಹೇಳಿ ವಿಷಯ ವಾಸನೆ ತುಂಬಿದ ಅದರಲ್ಲೇ ಮುಳುಗಿದ್ದ ಸಮಾಜವನ್ನು ಆ ಕಡೆಯಿಂದ ತಿರುಗಿಸಿ ತನ್ನ ಕಡೆಗೆ ಉನ್ಮುಖವಾಗಿ ಮಾಡಿಕೊಂಡನು. ಸ್ತ್ರೀಯರಿಗೆ ಸ್ವರ್ಗದಲ್ಲಿ ಎಷ್ಟು ಮಂದಿ ಪುರುಷರು ಸಿಗುವರೆಂಬುದನ್ನು ಆತನು ಯೋಜಿಸಲೇ ಇಲ್ಲವೆಂದು ತೋರುತ್ತದೆ. ಇದು ಆತನ ದೋಷವಲ್ಲ, ಸ್ತ್ರೀಯರ ಆಕಾಂಕ್ಷೆಗಳ ಮೇಲೆ ಅಸಡ್ಡೆ ತೋರುತ್ತಿದ್ದ ಆ ದೇಶಕಾಲ ಪರಿಸ್ಥಿತಿಗಳ ದೋಷ. ಪಾಪ ಮಹಮ್ಮದ ಏನು ಮಾಡಿಯಾನು? ಮಹಮ್ಮದ್ ಸಾಹೇಬನು ಧರ್ಮವೆಂದು ಹೇಳುವುದರ ಬಗ್ಗೆ ಯಾರಿಗೂ ಗಮನವೇ ಇಲ್ಲ. ಅವನು ಹೇಳಿದ್ದೇನೆಂದರೆ, ಯಾವ ವ್ಯಕ್ತಿಯ ಒಂದೇ ಒಂದು ಶ್ವಾಸವಾಗಲಿ ಖುದಾನ ಹೆಸರು ಹೇಳದೆ ಹಾಗೆಯೇ ಹೋದರೆ ಆತನನ್ನು ಖುದಾ ಕಯಾಮತ್ತಿನಲ್ಲಿ ಓರ್ವ ಪಾಪಿಯಾದವನ ಪಾಪದ ಬಗ್ಗೆ ವಿಚಾರಿಸುವಂತೆ ಕೇಳುವನು. ಅವನಿಗೆ ಸಜಾ ಏನೆಂದರೆ ದೋಜಕ್, ಅಂದರೆ ಮಹಾನರಕ ಎಂದೆಂದಿಗೂ. ಹೀಗೆ ಒಂದು ಉಸಿರು ಖುದಾನ ನಾಮೋಚ್ಚಾರಣೆ ಇಲ್ಲದೆ ಹೊರಬಾರದಂತಹ ನಿಜವಾದ ಮುಸಲ್ಮಾನರು ಎಷ್ಟು ಮಂದಿ ತಾನೇ ಇರುವರು? ಕೋಟಿಯಲ್ಲಿ ಒಬ್ಬ ಅಂತಹವನಿರಬಹುದು. ಉಳಿದವರೆಲ್ಲರ ಉಸಿರೂ ಖಾಲಿಯಾಗಿಯೇ ಬರುವುದು. ಅದಕ್ಕೆ ಶಿಕ್ಷೆ ಏನೆಂದರೆ ಪಾಪಿಗಳಾದವರಿಗೆ ನೀಡುವ ಶಿಕ್ಷೆಯೇ ದೋಜಕ್ ಎಂದು ಬೇರೆ ಹೇಳಬೇಕಾಗಿಲ್ಲ. ಯಾವಾತನು ಯಾರೊಬ್ಬರನ್ನೂ ಪೀಡಿಸುವುದಿಲ್ಲವೋ, ಪಶುಗಳಿಗೆ ಹಾನಿ ಮಾಡುವುದಿಲ್ಲವೋ, ಆತನು ಆಕಾಶದಲ್ಲಿ ಮೊರೆಯುವ ಖುದಾನ ವಾಣಿಯನ್ನು ಕೇಳುವನು ಎಂದು ಮಹಮ್ಮದ್ ಸಾಹೇಬನು ಹೇಳಿದರು. ಈ ಮಾತು ಎಲ್ಲ ಕಡೆಗಳಿಗೂ ಅನ್ವಯಿಸುವಂತಹದ್ದು. ಆದರೆ ನಂತರ ಬಂದ ಆತನ ಅನುಯಾಯಿಗಳು ಮಾಡಿಕೊಂಡ ವ್ಯವಸ್ಥೆ ಏನೆಂದರೆ, ಮಕ್ಕಾದಲ್ಲಿರುವ ಒಂದು ಮಸೀದಿಯ ಆವರಣದಲ್ಲಿ ಒಂದು ಹುಲ್ಲು ಕಡ್ಡಿ ಕುಯ್ಯುವುದಿಲ್ಲ, ಆ ಮಸೀದಿಯಲ್ಲಿ ಪಶುಗಳನ್ನು ಹಿಂಸಿಸುವುದಿಲ್ಲ ಅಥವಾ ಕೊಲ್ಲುವುದಿಲ್ಲ, ಅಲ್ಲಿ ಯಾರಿಗೂ ಏನೊಂದೂ ಪೀಡೆಯನ್ನು ಮಾಡುವುದಿಲ್ಲ. ಹೀಗೆ ಸುತ್ತಿ ಬಳಸಿ ಮತ್ತೆ ಅದೇ ಸನ್ನಿವೇಶಕ್ಕೆ ಬಂದರು. ದೇವರ ವಾಣಿಯನ್ನು ಕೇಳುವ ಮೊದಲೇ ಮೊಹಮ್ಮದನು ಒಂದು ಮಸೀದಿಯನ್ನು ತಯಾರಿಸಿ ಇಟ್ಟಿದ್ದನೆ. ಮಸೀದಿಯಲ್ಲಿ ಖುದಾನ ವಾಣಿಯ ಪಂಕ್ತಿಗಳು ಉದುರಿದವೆ. ಈ ಮಸೀದಿಗಳು ಅವರ ಸ್ಮಾರಕ ಸ್ಥಳಗಳಲ್ಲ, ಅಲ್ಲಿ ಅವರ ಸ್ಮೃತಿಗಳೇನೂ ಸಂಗ್ರಹಿತವಾಗಿಲ್ಲ. ಮಹಮ್ಮದನ ಆಶಯವನ್ನು ತಬರೇಜ್ ತಿಳಿದಿದ್ದನು, ಮನ್ಸೂರಿಗೂ ತಿಳಿದಿತ್ತು, ಇಕ್ಬಾಲಿಗೂ ತಿಳಿದಿತ್ತು. ಆದರೆ ಅವರೆಲ್ಲರೂ ಸ್ವಮತದವರ ಬೇಟೆಗೆ ಬಲಿಯಾದರು. ಅವರಿಗೆ ಅಪಾರವಾದ ನೋವನ್ನು ನೀಡಲಾಯಿತು. ಸುಕರಾತ್ಗೆ ವಿಷ ಉಣಿಸಲಾಯಿತು, ಏಕೆಂದರೆ ಆತನು ಜನರನ್ನು ನಾಸ್ತಿಕರನ್ನಾಗಿ ಮಾಡುತ್ತಿದ್ದನು. ಇಂತಹುದೇ ಆರೋಪವನ್ನು ಯೇಸುಕ್ರಿಸ್ತನಿಗೂ ಹೊರಿಸಿ ಅವನನ್ನು ಶಿಲುಬೆಗೇರಿಸಿದರು, ಏಕೆಂದರೆ ಆತನು ವಿಶ್ರಾಮ್ ಸವಾದ್ದಲ್ಲೂ ಕೆಲಸ ಮಾಡುತ್ತಿದ್ದನು, ಅಂದರಿಗೆ ದೃಷ್ಟಿ ನೀಡುತ್ತಿದ್ದನು. ಇದೇ ರೀತಿ ಭಾರತದಲ್ಲೂ ಪ್ರತ್ಯಕ್ಷದರ್ಶಿಯಾದ ಮಹಾಪುರುಷನು ತಾನು ಕಂಡು ಕೇಳಿದ ಸತ್ಯ ಸಂಗತಿಗಳನ್ನು ಜನರಿಗೆ ಬೀರಿದಾಗಲೆಲ್ಲ ಈ ಮಂದಿರ ಮಸೀದಿ ಮಠಗಳನ್ನು ಕಟ್ಟಿಕೊಂಡು ಜನರನ್ನು ಲೂಟಿ ಮಾಡಿ ತಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳುವವರೆಲ್ಲರೂ ಅಯ್ಯೋ ಅಯ್ಯೋ ಎಂದು ಅಪಲಾಪಗಳನ್ನು ತೆಗೆಯುತ್ತಿದ್ದರು. ಇದು ಧರ್ಮಬಾಹಿರ, ಇದು ಅನ್ಯಾಯ ಎಂದು ಅರಚತೊಡಗುತ್ತಿದ್ದರು. ಇದರಲ್ಲಿ ಕೆಲವರಿಗೆ ಕೋಟಿಗಟ್ಟಲೆ ಹಣ ಬರುತ್ತಿತ್ತು, ಮತ್ತೆ ಕೆಲವರಿಗೆ ಹೊಟ್ಟೆಬಾಡು ನಡೆಯುತ್ತಿತ್ತು. ವಸ್ತುಸ್ಥಿತಿ ಪ್ರಕಟವಾಗಿ ಬಿಟ್ಟರೆ ಇವರ ಮೋಸದ ಜಾಲವೆಲ್ಲ ಹರಿದು ಇವರ ಜೀವಿಕೆಗೂ ಕೊಡಲೆ ಪೆಟ್ಟು ಬೀಳುತ್ತಿತ್ತು. ಆದ್ದರಿಂದ ಅವರು ಸತ್ಯವನ್ನು ಮೇಲೇಳಗೊಡುತ್ತಿರಲಿಲ್ಲ, ಇಲ್ಲದಿದ್ದರೆ ಅವರು ವಿರೋಧಿಸುವ ಕಾರಣವೇ ಇರಲಿಲ್ಲ. ಸುದೂರದ ಭವಿಷ್ಯದಲ್ಲಿ ಅವರ ವಾಣಿಯು ಹೇಗೆ ಸಂಗ್ರಹಿತವಾಗುತ್ತಿತ್ತೋ ಅದು ಅವರಿಗೆ ತಿಳಿಯದು. ಗೃಹಸ್ಥರ ಅಧಿಕಾರ. ಸಾಮಾನ್ಯವಾಗಿ ಜನರು ಕೇಳಬಹುದು, ಏಕಾಂತ ಸೇವನೆ, ಇಂದ್ರಿಯ ಸಂಯಮ, ನಿರಂತರ ಚಿಂತನೆ, ಧ್ಯಾನಗಳೇ ಕರ್ಮದ ಸ್ವರೂಪವೆನ್ನುವುದಾದರೆ ಗೀತೆಯು ಗೃಹಸ್ಥರಿಗೆ ಉಪಯೋಗಿಯಾದುದಲ್ಲ ಎಂದು. ಗೀತೆ ಇರುವುದು ಯಾರೋ ಕೆಲ ಮಂದಿ ಸಾಧು ಸನ್ಯಾಸಿಗಳಿಗೆ ಮಾತ್ರ ಎಂದು ಅವರ ಶಂಕೆ. ಹಾಗಲ್ಲ. ಆದರೆ ಗೀತೆ ಇರುವುದು ಮೂಲವಾಗಿ ಗಾರ್ಹಸ್ಯ ಪಥದಲ್ಲಿ ಹೋಗುವ ಪಥಿಕನಿಗಾಗಿಯೇ, ಸಾಧು ಸಂತರಾದವರಿಗೂ ಇದೆ, ಈ ಪಥದಲ್ಲಿ ಹೋಗಬೇಕೆಂಬ ಬಯಕೆ ಉಳ್ಳವನಿಗೂ ಇದೆ. ಗೀತೆಯು ಮಾನವ ಮಾತ್ರನಿಗಾಗಿದೆ, ಸಮಾನ ಆಶಯವುಳ್ಳವದಾಗಿದೆ. ಸದ್ಗೃಹಸ್ಥರಿಗಂತೂ ಇದರ ಉಪಯೋಗ ವಿಶೇಷವಾಗಿಯೇ ಇದೆ, ಏಕೆಂದರೆ ಕರ್ಮವು ಪ್ರಾರಂಭವಾಗುವುದು ಅಲ್ಲಿಂದಲೇ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವನು, ಎಲೆ ಅರ್ಜುನ, ಈ ನಿಷ್ಕಾಮಕರ್ಮ ಯೋಗದಲ್ಲಿ ಆರಂಭಕ್ಕೆ ಸಹ ನಾಶವಿಲ್ಲ, ಈ ಕರ್ಮದ ಅತ್ಯಲ್ಪ ಸಾಧನೆಯೂ ಸಹ ಘೋರ ಸಂಸಾರದ ಮಹಾನ್ ಭಯದಿಂದ ವ್ಯಕ್ತಿಯನ್ನು ಉದ್ಧರಿಸುವುದು. ಅತ್ಯಲ್ಪ ಸಾಧನೆ ಎಂದರೆ ಹೇಗೆ ನೀವೇ ಹೇಳಿದೆ, ಗೃಹಸ್ಥನೇ ಅಥವಾ ವಿರಕ್ತನೇ? ಗೃಹಸ್ಥನೇ ಇದಕ್ಕಾಗಿ ಸ್ವಲ್ಪ ಕಾಲವನ್ನು ಮೀಸಲಿಡುವನು, ಇದು ಆತನಿಗಾಗಿಯೇ ಹೇಳಿದ ಮಾತು. 4ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಹೇಳುವನು, ಅರ್ಜುನ, ನೀನು ಪಾಪಿಗಳಲ್ಲೂ ಅತಿ ಪಾಪಿಯಾಗಿದ್ದರೂ ಜ್ಞಾನರೂಪವಾದ ದೋಣಿಯಲ್ಲಿ ಕುಳಿತು ಈ ಸಂಸಾರ ಸಮುದ್ರದ ಮಹಾಭಯವನ್ನು ಹಾದು ಹೋಗುವೆ. ಅಧಿಕ ಪಾಪಿಯಾದರೆ ಅವನ ರಥವು ಕರ್ಮದಲ್ಲಿ ತೊಡಗಿಕೊಂಡಿರುವನೇ ಅಥವಾ ಈಗ ತಾನೇ ಆರಂಭ ಮಾಡುವವನೇ? ಆದ್ದರಿಂದ ಸದ್ಗೃಹಸ್ಥಾಶ್ರಮದಿಂದಲೇ ಕರ್ಮದ ಪ್ರಾರಂಭ. 6:37-45 ಅರ್ಜುನನು ಕೇಳುವನು, ಭಗವಾನ್, ಶಿಥಿಲ ಪ್ರಯತ್ನಶೀಲನಾದ ಶ್ರದ್ಧಾಳು ವ್ಯಕ್ತಿಯು ಪರಮಗತಿಯನ್ನು ಹೊಂದದೆ ಮುಕ್ತವಾದ ದುರ್ಗತಿಯನ್ನು ಪಡೆಯುವನು. ಶ್ರೀಕೃಷ್ಣನು ಹೇಳುವನು, ಯೋಗದಿಂದ ಚಲಾಯಮಾನನಾದ ಶಿಥಿಲ ಪ್ರಯತ್ನವುಳ್ಳ ವ್ಯಕ್ತಿಯೂ ಸಹ ಎಂದೂ ಅಳಿವನ್ನು ಪಡೆಯನು, ಆತನು ಯೋಗಭ್ರಷ್ಟ ಶ್ರೀಮಾನರುಗಳು. ಅಂದರೆ ಶುಚೀನಾಂ ಶುದ್ಧ ಸತ್ಯ ಆಚರಣೆಯುಳ್ಳವರೇ ಶ್ರೀಮಾನರು. ಅವರು ಇಲ್ಲಿ ಜನ್ಮವನ್ನು ಪಡೆದದ್ದು ಮುಂದೆ ಯೋಗಿಯ ಕುಲದಲ್ಲಿ ಪ್ರವೇಶ ಪಡೆದು ಆಕರ್ಷಿತನಾಗಿ ಅನೇಕ ಜನ್ಮಗಳ ಸಾಧನೆಯ ನಂತರವೇ ಅದೇ ಪರಮಗತಿ ಪರಮಧಾಮವನ್ನು ಸೇರುವನು. ಈ ಶಿಥಿಲ ಯತ್ನವನ್ನು ಮಾಡುವವರಾರು? ಯೋಗ ಭ್ರಷ್ಟನಾಗಿ ಆತನು ಜನ್ಮವನ್ನು ಪಡೆಯುವುದೆಲ್ಲಿ? ಆತನು ಗೃಹಸ್ಥನೇ ಆಗಬೇಕಷ್ಟೇ, ಅಲ್ಲಿಂದಲೇ ಆತನು ಸಾಧನೋನ್ಮುಖನಾಗುವನು. ಅಧ್ಯಾಯ 9:30 ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುವನು, ಪರಮ ದುರಾಚಾರಿಯಾದವನು ಸಹ ಅನನ್ಯ ಭಾವದಿಂದ ನನ್ನನ್ನು ಭಜಿಸಿದರೆ ಆತನು ಸಾಧುವೆ. ಏಕೆಂದರೆ ಆತನು ಒಂದು ನಿಶ್ಚಯ ಬುದ್ಧಿಯಿಂದ ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿರುವವನು. ಅತ್ಯಂತ ದುರಾಚಾರಿ ಎಂದರೆ ಯಾರಿರಬಹುದು? ಭಜನೆಯಲ್ಲಿ ಪ್ರವೃತ್ತನಾದವನು ಅಥವಾ ಇನ್ನೂ ಆರಂಭವನ್ನೇ ಮಾಡದಿರುವಾತನು? 9:32 ಶ್ಲೋಕದಲ್ಲಿ ಹೇಳುವನು, ಸ್ತ್ರೀ, ವೈಶ್ಯ, ಶೂದ್ರ ಮೊದಲಾದ ಪಾಪಯೋಗಿಗಳೇ ಏಕಿರಬಾರದು? ನನ್ನನ್ನು ಆಶ್ರಯಿಸಿ ಸಾಧನೆ ಮಾಡಿದರೆ ಪರಮಗತಿಯನ್ನು ಹೊಂದುವನು. ಹಿಂದೂ ಆಗಿರಲಿ, ಮುಸಲ್ಮಾನನಾಗಿರಲಿ ಅಥವಾ ಕ್ರಿಶ್ಚಿಯನ್ನನಾಗಿರಲಿ ಎಂದು ಶ್ರೀಕೃಷ್ಣನು ಎಂದೂ ಹೇಳಲಿಲ್ಲ. ಅತ್ಯಂತ ದುರಾಚಾರಿ ಪಾತಕಿಯಾದವನು ಕೂಡ ನನ್ನನ್ನಾಶ್ರಯಿಸಿ ಪರಮಗತಿಯನ್ನು ಪಡೆಯುವನು. ಆದ್ದರಿಂದ ಗೀತೆ ಇರುವುದು ಮಾನವ ಮಾತ್ರದ ಉಳಿತಿಗಾಗಿ. ಸದ್ಗೃಹಸ್ಥನ ಆಶ್ರಮದಿಂದಲೇ ಕರ್ಮವು ಪ್ರಾರಂಭವಾಗುವುದು. ಕ್ರಮವಾಗಿ ಆ ಸದ್ಗೃಹಸ್ಥನೇ ಯೋಗಿಯಾಗುವನು, ಪೂರ್ಣ ತ್ಯಾಗಿಯಾಗುವನು. ಶ್ರೀಕೃಷ್ಣನು ಹೇಳಿದಂತೆ ಜ್ಞಾನಿಯ ಸ್ವರೂಪ ನನ್ನದೇ ಸ್ವರೂಪ. ಸ್ತ್ರೀ, ಗೀತೆಗೆ ಅನುಸಾರವಾಗಿ ಶರೀರವು ಒಂದು ಬಟ್ಟೆ. ಹಳೆಯ ಬಟ್ಟೆಯನ್ನು ತ್ಯಜಿಸಿ ಮನುಷ್ಯನು ಹೊಸ ಬಟ್ಟೆಯನ್ನು ತೊಟ್ಟುಕೊಳ್ಳುವಂತೆ ಭೂತಾದಿಗಳು ಸ್ವಾಮಿಯಾದ ಆತ್ಮವು ಶರೀರ ರೂಪದ ಈ ವಸ್ತ್ರವನ್ನು ತ್ಯಜಿಸಿ ಇನ್ನೊಂದು ಶರೀರವನ್ನು ಧರಿಸಿಕೊಳ್ಳುವುದು. ಪಿಂಡ ರೂಪದಲ್ಲಿ ನೀವು ಸ್ತ್ರೀ ಅಥವಾ ಪುರುಷನಾಗಿರಬಹುದು, ಅದು ವಸ್ತ್ರದ ಆಕಾರ ಅಷ್ಟೇ. ಪ್ರಪಂಚದಲ್ಲಿರುವ ಪುರುಷರಲ್ಲಿ ಎರಡು ವಿಧ, ಕ್ಷರ ಮತ್ತು ಅಕ್ಷರ. ಸಮಸ್ತ ಪ್ರಾಣಿಗಳ ಶರೀರವು ಕ್ಷರ ಪುರುಷ ಅಥವಾ ಪರಿವರ್ತನಶೀಲ ಪುರುಷ ಆಗಿರುತ್ತದೆ. ಮನಸಹಿತ ಇಂದ್ರಿಯಗಳೆಲ್ಲವೂ ಕೂಟಸ್ಥವಾದಾಗ ಅದು ಅಕ್ಷರ ಪುರುಷ ಆಗುವುದು. ಅದಕ್ಕೆ ಎಂದೂ ವಿನಾಶ ಎಂಬುದಿಲ್ಲ. ಇದು ಭಜನೆಯ ಸ್ಥಿತಿಯಾಗಿರುವುದು. ಸಮಾಜದಲ್ಲಿ ಸ್ತ್ರೀಯರ ಬಗ್ಗೆ ಕೆಲವೊಮ್ಮೆ ಸನ್ಮಾನ ಮತ್ತು ಕೆಲವೊಮ್ಮೆ ಅಪಮಾನದ ಭಾವ ಕಂಡುಬಂದಿದೆ. ಆದರೆ ಗೀತೆಯ ಅಪೌರುಷೇಯ ವಾಣಿಯಲ್ಲಿ ಹೇಳಲ್ಪಟ್ಟಿರುವುದು, ಅದು ಶೂದ್ರ, ವೈಶ್ಯ, ಸ್ತ್ರೀ ಪುರುಷ ಅಥವಾ ಇನ್ನೂ ಯಾರಾದರೂ ಆಗಿದ್ದರೂ ಅವರು ನನಗೆ ಶರಣು ಬಂದು ಪರಮಗತಿ ಪ್ರಾಪ್ತಿ ಮಾಡಿಕೊಳ್ಳಬಲ್ಲರು ಎಂದು. ಆದ ಕಾರಣ ಈ ಕಲ್ಯಾಣ ಪಥದಲ್ಲಿ ಸ್ತ್ರೀ ಪುರುಷರಿಬ್ಬರ ಸ್ಥಾನವೂ ಒಂದೇ ಆಗಿದೆ. ಭೌತಿಕ ಸಮೃದ್ಧಿ. ಗೀತೆಯು ಪರಮ ಶ್ರೇಯಸ್ಸನ್ನು ನೀಡುವುದಲ್ಲದೆ ಮನುಷ್ಯನಿಗೆ ಬೇಕಾಗುವ ಭೌತಿಕ ಸಮೃದ್ಧಿಯನ್ನು ಸಹ ಉಂಟು ಮಾಡಿಕೊಡುವುದು. 9:20 ಶ್ಲೋಕಗಳಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವುದೇನೆಂದರೆ, ಬಹಳ ಮಂದಿ ನಿಯತವಾದ ಕರ್ಮವನ್ನು ಮಾಡಿ ಅದಕ್ಕೆ ಪ್ರತಿಯಾಗಿ ಚಿನ್ನ, ಬೆಳ್ಳಿ, ಹಣಕಾಸುಗಳ ಆಸೆ ಪಡುವರು. ಅವರಿಗೆ ವಿಶಾಲವಾದ ಸ್ವರ್ಗಲೋಕವು ದೊರೆಯುವುದು. ನಾನೇ ಅದನ್ನು ಕೊಡುವೆನು, ಯಾವುದನ್ನು ಕೇಳಿದರೂ ಅದು ನನ್ನಿಂದ ದೊರೆಯುವುದು. ಆದರೆ ಉಪಭೋಗಿಸಿದ ನಂತರ ಅದು ಸಮಾಪ್ತವಾಗುವುದು. ಏಕೆಂದರೆ ಸ್ವರ್ಗದ ಸುಖಗಳೂ ನಶ್ಚರವಾದುವು. ಅಂಥವರು ಮತ್ತೆ ಜನ್ಮವೆತ್ತಬೇಕಾಗುವುದು. ಆದರೆ ನನಗೆ ಸಂಬಂಧಿಸಿದವರಾದ್ದರಿಂದ ಅವರು ನಶಿಸಿ ಹೋಗುವುದಿಲ್ಲ. ಏಕೆಂದರೆ ನಾನು ಕಲ್ಯಾಣ ಸ್ವರೂಪನು. ನಾನವರಿಗೆ ಭೋಗವನ್ನು ಕೊಡುವೆ ಹಾಗೂ ಮೆಲ್ಲ ಮೆಲ್ಲನೆ ಅವರನ್ನು ಅದರಿಂದ ನಿವೃತ್ತರನ್ನಾಗಿ ಮಾಡಿ ಅವರಿಗೆ ಶ್ರೇಯಸ್ಸನ್ನುಂಟು ಮಾಡುವೆ. ಕ್ಷೇತ್ರ. ಟೀಕಾಕಾರರು ಹೇಳುವುದೇನೆಂದರೆ, ಕುರುಕ್ಷೇತ್ರವೆಂಬುದು ಹೊರಗಿರುವ ವಸ್ತು, ಮತ್ತೊಂದು ಇರುವುದು ಮನಸ್ಸಿನಲ್ಲಿ. ಗೀತೆಯ ಒಂದರ್ಥ ಬಾಹ್ಯವಾದುದು, ಮತ್ತೊಂದು ಆಂತರಿಕವಾದುದು ಎಂದು. ಆದರೆ ಹಾಗೇನೂ ಇಲ್ಲ. ವಕ್ತೃ ಒಂದು ಮಾತನಾಡಿದರೆ ಶ್ರೋತ್ರ ಅದನ್ನು ತನ್ನ ಬುದ್ಧಿಗೆ ತಕ್ಕಂತೆ ಗ್ರಹಿಸುವನು. ಆದ್ದರಿಂದ ಅನೇಕ ಅರ್ಥಗಳು ಕಂಡುಬರುವು. ಸಾಧನಾ ಪಥದಲ್ಲಿ ಮುನ್ನಡೆದು ಯಾವ ಪುರುಷನು ಶ್ರೀಕೃಷ್ಣನ ಮಟ್ಟವನ್ನೇರುವನೋ ಆತನಿಗೆ ಶ್ರೀಕೃಷ್ಣನ ಮುಂದಿರುವ ದೃಶ್ಯವೇ ಕಂಡುಬರುವುದು. ಅಂತಹ ಮಹಾಪುರುಷನು ಮಾತ್ರ ಶ್ರೀಕೃಷ್ಣನ ಮನೋಗತವಾದ ಭಾವಗಳನ್ನು, ಗೀತೆಯ ಸಂಕೇತಗಳನ್ನೂ ತಿಳಿಯಬಲ್ಲನು, ಮತ್ತೊಬ್ಬರಿಗೆ ತಿಳಿಸಲೂ ಬಲ್ಲನು. ಗೀತೆಯ ಒಂದು ಶ್ಲೋಕವು ಬಾಹ್ಯವನ್ನು ವರ್ಣಿಸುವುದಿಲ್ಲ, ಉಡುವುದು, ಕೊಡುವುದು, ವಾಸ ಮಾಡುವುದು ಇವೆಲ್ಲ ನಿಮಗೆ ಗೊತ್ತಿರುವ ಸಂಗತಿ. ಉಡುಗೆ ತೊಡುಗೆ ಮಾನ್ಯತೆಗಳು ದೇಶಕಾಲಕ್ಕೆ ತಕ್ಕಂತೆ ಆಯಾ ದೇಶಕಾಲ ಪರಿಸ್ಥಿತಿಗಳಿಗನುಗುಣವಾಗಿ ಪರಿವರ್ತನೆ ಪ್ರಕೃತಿಯ ಕೊಡುಗೆ. ಇವುಗಳಲ್ಲಿ ಶ್ರೀಕೃಷ್ಣನು ನಿಮಗೆ ಯಾವ ವ್ಯವಸ್ಥೆಯನ್ನು ನೀಡಲಾದೀತು? ಹುಡುಗಿಯರು ಹೆಚ್ಚು ಸಂಖ್ಯೆಯಲ್ಲಿರುವ ಕಡೆ ಬಹುಪತ್ನಿತ್ವವೂ ಇರುವುದು, ಅವರ ಸಂಖ್ಯೆ ಹಲವೆಡೆಯಲ್ಲಿ ಕಡಿಮೆ ಇರುವುದು, ಆಗ ಬಹುಪತ್ನಿತ್ವ ಬಳಕೆಗೆ ಬರಬಹುದು. ಐದಾರು ಅಣ್ಣ ತಮ್ಮಂದಿರು ಒಬ್ಬಳೇ ಪತ್ನಿಯೊಂದಿಗೆ ಸಂಸಾರವನ್ನು ಮಾಡುವರು. ಇದರಲ್ಲಿ ಶ್ರೀಕೃಷ್ಣನು ಯಾವ ವ್ಯವಸ್ಥೆಯನ್ನು ತಾನೇ ನೀಡಲಾದೀತು? ಎರಡನೇ ಮಹಾಯುದ್ಧದ ನಂತರ ಜಪಾನಿನ ಜನಸಂಖ್ಯೆಯ ಕೊರತೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತು. ಆಗ 30 ಮಕ್ಕಳನ್ನು ಹೆತ್ತು ಕೊಟ್ಟ ಸ್ತ್ರೀಯನ್ನು ದೇಶದ ಮಾತೆ ಎಂದು ಗೌರವಿಸಿ ಸನ್ಮಾನಿಸಲಾಯಿತು. ವೈದಿಕ ಕಾಲದ ಭಾರತದಲ್ಲಿ 10 ಮಕ್ಕಳನ್ನು ಹೆತ್ತು ಕೊಡುವಂತೆ ಹಾರೈಸಲಾಗುತ್ತಿದ್ದು, ಈಗ ಆರತಿಗೊಂದು ಕೀರ್ತಿಗೊಂದು ಎರಡು ಮಕ್ಕಳು ಸಾಕು ಎಂಬ ಘೋಷಣೆ ನಡೆಯುತ್ತಿದೆ. ಒಂದು ವೇಳೆ ಮಕ್ಕಳೇ ಆಗದಿದ್ದರೂ ಚಿಂತೆಯಿಲ್ಲ, ದೇಶಕ್ಕೆ ಒಂದು ತಲೆಭಾರ ತೊಲಗಿದಂತಾಗುವುದು. ಶ್ರೀಕೃಷ್ಣನು ಇವುಗಳಲ್ಲಿ ಯಾವ ವ್ಯವಸ್ಥೆಯನ್ನು ನೀಡಬೇಕು? ಶ್ರೇಯ. ಕಾಮ, ಕ್ರೋಧ, ಲೋಭ, ಮೋಹಗಳನ್ನು ಕಲಿಸಲು ಯಾವ ಶಾಲೆಯೂ ತೆರೆದಿಲ್ಲ. ಆದರೆ ಹುಡುಗರು ಈ ವಿಕಾರದಲ್ಲಿ ದೊಡ್ಡವರಿಗಿಂತ ಮೇಲಾಗುವರು. ಇದರಲ್ಲಿ ಶ್ರೀಕೃಷ್ಣನು ಯಾವ ಶಿಕ್ಷಣವನ್ನು ನೀಡಬೇಕಾಗಿದೆ? ಇವೆಲ್ಲವೂ ಪ್ರಕೃತಿಯ ಮೂಲಕ ಸ್ವಯಂಚಾಲಿತವಾಗಿ ನಡೆಯುತ್ತಿದೆ. ಒಂದು ಕಾಲದಲ್ಲಿ ವೇದ ಮಂತ್ರಗಳನ್ನು ಕಲಿಸಲಾಗುತ್ತಿತ್ತು, ಧನುರ್ವೇದ ಗದಾಯುದ್ಧಗಳು ಕಲಿಸಲ್ಪಡುತ್ತಿದ್ದವು. ಇಂದು ಅದನ್ನು ಯಾರು ತಾನೇ ಕಲಿಯುವರು? ಇಂದು ಪಿಸ್ತೂಲುಗಳು ನಡೆಸುತ್ತಿವೆ, ಸ್ವಚಾಲಿತ ಯಂತ್ರಗಳ ಯುಗ ಇದು. ಹಿಂದೆ ರಥ ನಡೆಸುವುದನ್ನು ಕಲಿಯಬೇಕಾಗುತ್ತಿತ್ತು, ಕುದುರೆ ಲಗಾಮನ್ನು ಎಳೆಯುವುದು, ಸಡಿಲ ಬಿಡುವುದು ಇದನ್ನೆಲ್ಲ ಕಲಿಯಬೇಕಾಗಿತ್ತು. ಇಂದು ಮೋಟಾರುಗಳನ್ನು ಎಣ್ಣೆ ನಡೆಸುತ್ತದೆ, ಇದಕ್ಕೆ ಶ್ರೀಕೃಷ್ಣನು ಏನು ಹೇಳಬೇಕು? ಕುದುರೆಗಳನ್ನು ಹೀಗೆ ಮಾಲಿಶ್ ಮಾಡಬೇಡಿ ಎಂದು ಹೇಳಲೇ? ಹೊರಗೆ ಆತನು ನಿಮಗೆ ಯಾವ ವ್ಯವಸ್ಥೆಯನ್ನು ತಾನೇ ಮಾಡಿಕೊಡಲಾದೀತು? ಹಿಂದೆ ಸ್ವಾಹಾಕಾರ ಮಾಡಿದರೆ ಮಳೆ ಬರುತ್ತಿತ್ತು, ಈಗ ಮನಸ್ಸಿಗೆ ಬಂದ ಬೆಳೆಯನ್ನು ಬೆಳೆಯುವರು. ಯೋಗೇಶ್ವರನು ಹೇಳುವುದೇನೆಂದರೆ, ಪ್ರಕೃತಿಯಿಂದ ಜನಿಸಿದ ಗುಣಗಳ ಮೂಲಕ ಪರಾವಶನಾಗಿ ಮನುಷ್ಯನು ಪರಿಸ್ಥಿತಿಗನುಗುಣವಾಗಿ ನಿರ್ಮಿತವಾಗುತ್ತಲೇ ಇರುವನು. ಗುಣಗಳು ಅವನನ್ನು ಎರಕ ಹೊಯ್ಯುವುದರಲ್ಲಿ ಸಮರ್ಥವಾಗಿವೆ. ಭೌತಿಕ ಶಾಸ್ತ್ರ, ರಸಾಯನಶಾಸ್ತ್ರ, ಶಿಕ್ಷಾಶಾಸ್ತ್ರ, ಅರ್ಥಶಾಸ್ತ್ರ, ತರ್ಕಶಾಸ್ತ್ರಗಳನ್ನು ಆತನು ನಿರ್ಮಿಸುತ್ತಾ ಹೋಗುವನು. ಒಂದೇ ಒಂದು ವಸ್ತು ಮನುಷ್ಯನಿಗೆ ತಿಳಿಯದಿರುವುದು, ಗುರುತಿಸಲಾಗದುದು, ಅದು ಆತನಲ್ಲೇ ಇದೆ, ಆದರೆ ಮರೆತಿದೆ. ಗೀತೆಯನ್ನು ಕೇಳಿದ ಮೇಲೆ ಅರ್ಜುನನಿಗೆ ಅದೇ ಸ್ಮೃತಿಯೇ ಮರಳಿ ಬಂತು. ಆ ಸ್ಮೃತಿಯೇ ಪರಮಾತ್ಮನದು, ಹೃದಯ ದೇಶದಲ್ಲಿ ಇದ್ದೂ ಸಹ ಅವನಿಗೆ ದೂರವಾಗಿದೆ. ಅದನ್ನೇ ಮನುಷ್ಯನು ಪಡೆಯಬಹುದು, ಆದರೆ ದಾರಿ ತೋರುತ್ತಿಲ್ಲ, ತಿಳಿಯುತ್ತಿಲ್ಲ. ಕಲ್ಯಾಣದ ಮಾರ್ಗ ಮಾತ್ರ ಆತನಿಗಿನ್ನೂ ಅನಭಿಜ್ಞವಾಗಿದೆ. ಮೋಹದ ಆವರಣ ಅದೆಷ್ಟು ದಟ್ಟವಾಗಿದೆ ಎಂದರೆ ಅತ್ತ ಆತನ ಯೋಚನೆಯೇ ಹೋಗುತ್ತಿಲ್ಲ. ಆ ಮಹಾಪುರುಷನು ನಿಮಗೆ ಸಮಯವಿತ್ತಿರುವನು, ಆ ಕರ್ಮವನ್ನು ನಿಮಗೆ ಸ್ಪಷ್ಟಗೊಳಿಸಿದ್ದಾನೆ, ಅದನ್ನೇ ಮಾಡುವಂತೆ ಗೀತೆಯಲ್ಲಿ ನಿರ್ದೇಶಿಸಿದ್ದಾನೆ. ಗೀತೆಯು ಮುಖ್ಯವಾಗಿ ಕೊಡುವುದು ಇದನ್ನು, ಭೌತಿಕ ವಸ್ತುಗಳೂ ಅದರಿಂದ ದೊರೆಯುವು. ಆದರೆ ಶ್ರೇಯಸ್ಸಿಗೆ ಹೋಲಿಸಿದಾಗ ಶ್ರೇಯಸ್ಸು ತೀರಾ ನಗಣ್ಯ. ಯೋಗ ಪ್ರದಾತ. ಯೋಗೇಶ್ವರನಾದ ಶ್ರೀಕೃಷ್ಣನ ಪ್ರಕಾರ ಕಲ್ಯಾಣ ಮಾರ್ಗದ ತಿಳಿವು, ಅದಕ್ಕೆ ಬೇಕಾದ ಸಾಧನೆ, ಅದರ ಪ್ರಾಪ್ತಿ ಸದ್ಗುರುವಿನಿಂದ. ಅತ್ತಿತ್ತ ತೀರ್ಥಗಳು, ಯಾತ್ರೆಗಳು, ವೃತೋಪಾಸಗಳು ಎಂದು ಅಂಡಲೆಯುತ್ತಾ ಏದುಸಿರು ಬಿಡುವುದಕ್ಕಿಂತ ಓರ್ವ ಸಂತನನ್ನಾಶ್ರಯಿಸುವುದು ಮೇಲು, ಆಗ ಮಾತ್ರ ಅದು ದೊರಕುವುದು. 3ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳುವನು, ಅರ್ಜುನ, ನೀನು ಯಾರಾದರೋರ್ವ ತತ್ವದರ್ಶಿಯಾದ ಮಹಾಪುರುಷನ ಬಳಿಗೆ ಹೋಗಿ ಆತನಿಗೆ ದಂಡವತ್ ಪ್ರಣಾಮ್ ಮಾಡಿ ಆತನನ್ನು ನಿಷ್ಕಪಟ ಭಾವದಿಂದ ಸೇವಿಸಿ ಪ್ರಶ್ನೆ ಮಾಡಿ ಆ ಜ್ಞಾನವನ್ನು ಪಡೆದುಕೋ. ಪ್ರಾಪ್ತಿಗಿರುವ ಒಂದೇ ಒಂದು ಉಪಾಯ ಮಹಾಪುರುಷರ ಸೇವೆ, ಆತನ ಸಾನ್ನಿಧ್ಯ. ಆತನು ಹೇಳುವಂತೆ ನಡೆದುಕೊಂಡರೆ ಯೋಗದ ಸಂಸಿದ್ಧಿಯು ಬೇಗನೆ ದೊರೆಯುವುದು. ಹದಿನೆಂಟನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಆತನು ಹೇಳಿರುವುದು, ಪರಿಜ್ಞಾತ ಅರ್ಥಾತ್ ತತ್ವವಿಧಾನಾದ ಮಹಾಪುರುಷ. ಜ್ಞಾನ ಎಂದರೆ ತಿಳಿಯಬೇಕಾದ ವಿಧಿ ಮತ್ತು ಜ್ಞೇಯ ಎಂದರೆ ಪರಮಾತ್ಮ. ಮೂರು ಕರ್ಮದ ಪ್ರೇರಕಗಳು. ಶ್ರೀಕೃಷ್ಣನು ಹೇಳುವಂತೆ ಮಹಾಪುರುಷನೇ ಮಾಧ್ಯಮ, ಕೇವಲ ಪುಸ್ತಕವಲ್ಲ. ಪುಸ್ತಕ ಎಂಬುದು ಒಂದು ಉಪಾಯ. ಆ ಉಪಾಯವನ್ನು ಗಟ್ಟಿ ಮಾಡುವುದರಿಂದ ರೋಗವು ವಾಸಿಯಾಗದು. ಅದನ್ನು ಕಾರ್ಯರೂಪಕ್ಕಿಳಿಸಬೇಕು. ನರಕ. 16ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಅಸುರಿ ಸಂಪತ್ತಿನ ವರ್ಣನೆ ಮಾಡುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ನಾನಾ ಬಗೆಯಿಂದ ಭ್ರಮಣೆಗೊಂಡ ಮನವುಳ್ಳವರು, ಮೋಹದಲ್ಲಿ ಸಿಲುಕಿರುವವರು, ಅಸುರಿ ಸ್ವಭಾವವುಳ್ಳವರೂ ಆದ ಜನರು ಅಪವಿತ್ರವಾದ ನರಕದಲ್ಲಿ ಬಿದ್ದು ಒದ್ದಾಡುವರು. ಹಾಗಾದರೆ ನರಕವೆಂಬುದೆಂತಹುದು, ಅದು ಹೇಗಿರುವುದು ಎಂಬ ಪ್ರಶ್ನೆ ಹುಟ್ಟುವುದು ಸಹಜವೇ. ಇದೇ ಕ್ರಮದಲ್ಲಿ ತಿಳಿಯ ಹೇಳುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ನನ್ನನ್ನು ದ್ವೇಷಿಸುವಂತಹ ನರಾಧಮರಿಗೆ ನಾನು ಮತ್ತೆ ಮತ್ತೆ ನೀಚ ಯೋನಿಗಳಲ್ಲಿ ಅಜಸ್ರವಾಗಿ ಅಸುರಿ ಯೋನಿಗಳಲ್ಲಿ ಕೆಡಹುವೆನು. ಇದೇ ನರಕ. ಈ ನರಕದ ದ್ವಾರವಾವುದು? ಕಾಮ, ಕ್ರೋಧ, ಲೋಭಗಳೆಂಬ ಮೂರು ವಿಕಾರಗಳೇ ಆ ನರಕದ ಮೂರು ಬಾಗಿಲುಗಳು. ಅದರಲ್ಲಿ ಅಸುರಿ ಸಂಪತ್ತು ಬಲಿಯುವುದು. ಆದ್ದರಿಂದ ಕ್ರಿಮಿ, ಕೀಟ, ಹುಳು, ಹುಪ್ಪಟೆಗಳಾಗಿ ಮತ್ತೆ ಮತ್ತೆ ಜನಿಸುವುದೇ ನರಕ. ಪಿಂಡದಾನ. ಮೊದಲ ಅಧ್ಯಾಯದಲ್ಲಿ ವಿಷಾದಗ್ರಸ್ತನಾದ ಅರ್ಜುನನಿಗೆ ಯುದ್ಧದಿಂದಂಟಾಗುವ ನರಸಂಹಾರಗಳಿಂದ ಪಿತೃಗಳಿಗೆ ಪಿಂಡದಾನ, ತರ್ಪಣಾದಿಗಳು ಇಲ್ಲದಂತಾಗುವುದೆಂಬ ಆಶಂಕೆ ಇತ್ತು. ಅವರೆಲ್ಲರೂ ಬಿದ್ದು ಹೋಗುವರೆಂಬ ಭೀತಿ ಇತ್ತು. ಅದಕ್ಕೆ ಭಗವಾನ್ ಶ್ರೀಕೃಷ್ಣನು ಹೇಳಿದನು, ಅರ್ಜುನ, ನಿನಗೀ ಅಜ್ಞಾನ ಅದೆಲ್ಲಿಂದ ಬಂತು? ಪಿಂಡೋದಕ ಕ್ರಿಯೆಯನ್ನು ಯೋಗೇಶ್ವರನು ಅಜ್ಞಾನವೆಂದು ಕರೆದನು. ಹಳೆಯ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆ ಇಡುವಂತೆ ಈ ಆತ್ಮನೆಂಬುದು ಸಹ ಜೀರ್ಣಶೀರ್ಣವಾದ ಈ ಶರೀರವನ್ನೊಗೆದು ತತ್ಕಾಲದಲ್ಲೇ ಮತ್ತೊಂದು ಶರೀರ ರೂಪವಾದ ವಸ್ತ್ರವನ್ನುಡುವುದು. ಇಲ್ಲಿ ಶರೀರ ಮಾತ್ರವೇ ವಸ್ತ್ರ. ಆತ್ಮವು ಶರೀರವನ್ನು ಬದಲಿಸಿದಾಗ ಅದು ಸಾಯಲಿಲ್ಲ, ನಶ್ವರವಾದ ಶರೀರವನ್ನು ಮಾತ್ರ ಬದಲಿಸಿದೆ. ಆದರೆ ವ್ಯವಸ್ಥೆಗಳೆಲ್ಲ ಹಿಂದಿನಂತೆಯೇ ಅಂದ ಮೇಲೆ ಈ ಪಿಂಡದಾನ, ಭೋಜನ, ತರ್ಪಣ, ಹಾಸಿಗೆ, ಛತ್ರಿ, ಸವಾರಿ, ಆವಾಸ ಅಥವಾ ಜಲ ಇತ್ಯಾದಿಗಳಿಂದ ತಪ್ಪಿಸಿಕೊಳ್ಳುವುದು ಯಾರನ್ನು? ಇದೇ ಕಾರಣದಿಂದ ಯೋಗೇಶ್ವರನಾದ ಶ್ರೀಕೃಷ್ಣನು ಇದನ್ನು ಅಜ್ಞಾನವೆಂದನು. 15ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಇದನ್ನೇ ಮತ್ತೆ ಮತ್ತೆ ಒತ್ತಿ ಹೇಳುವನು, ಈ ಆತ್ಮವು ನನ್ನ ಸನಾತನವಾದ ಅಂಶ ಸ್ವರೂಪ. ಮನಸಹಿತ ಪಂಚೇಂದ್ರಿಯಗಳ ವ್ಯಾಪಾರ ಮತ್ತು ಕಾರ್ಯಕಲಾಪಗಳ ಸಂಸ್ಕಾರಗಳೊಂದಿಗೆ ಮನುಷ್ಯನು ಮತ್ತೊಂದು ಶರೀರವನ್ನು ಧರಿಸುವನು ಮತ್ತು ಮನಸಹಿತ ಷಡೀಂದ್ರಿಯಗಳ ಮೂಲಕ ಮುಂದಿನ ಶರೀರದಲ್ಲಿ ವಿಷಯ ಭೋಗಗಳನ್ನು ಅನುಭವಿಸುವನು. ಆತ್ಮನು ಧಾರಣೆ ಮಾಡಿದ ಮತ್ತೊಂದು ಶರೀರದಲ್ಲೂ ಸಹ ಭೋಗ ಸಾಮಗ್ರಿಗಳಿಷ್ಟೇ ಇರುವು. ಮತ್ತೆ ಪಿಂಡವಾದ ಯತಕ್ಕಾಗಿ ಇತ್ತ ಒಂದು ಶರೀರವನ್ನು ಬಿಡುವುದು, ಅತ್ತ ಮತ್ತೊಂದು ಶರೀರವನ್ನು ಧರಿಸುವುದು, ನಡುವೆ ವಿರಾಮವೇ ಇಲ್ಲ, ಯಾವ ತಾಣವೂ ಇಲ್ಲ ಎಂದಾಗ ಸಾವಿರಾರು ತಲೆಮಾರಿನ ಪಿತೃಗಳು ಅನಾದಿ ಕಾಲದಿಂದಲೂ ಇರುವುದು. ಅವರ ಹೊಟ್ಟೆಪಾಡು ವಂಶ ಪಾರಂಪರ್ಯದ ಕೈಯಲ್ಲಿದ್ದು ಅವರು ಕೊಟ್ಟರುಂಟು ಇಲ್ಲವಾದಲ್ಲಿಲ್ಲ ಎನ್ನುವುದು. ಹಾಗೂ ಪಂಜರದ ಹಕ್ಕಿಯಂತೆ ಅವರು ರೋಧಿಸುವುದು, ಪರಿತಪಿಸುವುದು ಇದೆಲ್ಲ ಅಜ್ಞಾನವಲ್ಲದೆ ಮತ್ತೇನು? ಆದ್ದರಿಂದಲೇ ಶ್ರೀಕೃಷ್ಣನು ಇದನ್ನು ಅಜ್ಞಾನವೆಂದನು. ಪಾಪ ಮತ್ತು ಪುಣ್ಯ. ಈ ವಿಷಯದಲ್ಲಿ ಸಮಾಜದಲ್ಲಿ ಅನೇಕ ಭ್ರಾಂತಿಗಳಿವೆ. ಆದರೆ ಶ್ರೀಕೃಷ್ಣನ ಪ್ರಕಾರ ರಜೋಗುಣದಿಂದ ಹುಟ್ಟುವ ಕಾಮ, ಕ್ರೋಧ, ಲೋಭಗಳು ಭೋಗಗಳಿಂದ ಅದೆಂದೂ ತೃಪ್ತಿ ಪಡೆಯದಿರುವಂತಹ ಮಹಾಪಾಪಿಗಳು. ಅರ್ಥಾತ್ ಕಾಮವೊಂದೇ ಏಕಮಾತ್ರ ಪಾಪಿ. ಪಾಪದ ಉದ್ಗಮಸ್ಥಾನವೇ ಕಾಮ. ಕಾಮನೆಗಳು, ಆಸೆ ಬಯಕೆಗಳು ಇವೆಲ್ಲ ಅದೆಲ್ಲಿರುವು? ಶ್ರೀಕೃಷ್ಣನು ಹೇಳುವುದು, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವು ಆಸೆಗಳ ವಾಸಸ್ಥಾನ. ವಿಕಾರವೆಂಬುದು ಮನದಲ್ಲಿರುವಂತಹದ್ದು, ತನುವಿನಲ್ಲ. ಅಂದ ಮೇಲೆ ಶರೀರವನ್ನು ನೀರಿನಲ್ಲಿ ಎಷ್ಟು ಮುಳುಗಿಸಿದರೇನು? ಈ ಮನಸ್ಸು ಶುದ್ಧವಾಗುವುದು ನಾಮಜಪದಿಂದ, ಧ್ಯಾನದಿಂದ, ಸಮಕಾಲೀನಾದ ತತ್ವದರ್ಶಿ ಮಹಾಪುರುಷನ ಸೇವೆಯಿಂದ, ಆತನಲ್ಲಿ ಸಮರ್ಪಣ ಭಾವದಿಂದ. ಇದನ್ನೇ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ತದ್ವಿದ್ಯಿ ಪ್ರಣಿಪಾತೇನ ಎಂದು ಪ್ರೋತ್ಸಾಹಿಸುತ್ತಾ ಶ್ರೀಕೃಷ್ಣನು ಹೇಳುವನು, ಸೇವೆ ಮತ್ತು ಪ್ರಶ್ನೆಗಳಿಂದ ಎಲ್ಲಾ ಪಾಪಗಳು ಹರಿದು ಹೋಗುವಂತಹ ಆ ಜ್ಞಾನವೆಂಬುದನ್ನು ಪಡಿ. 3ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಆತನು ಹೇಳುವನು, ಯಜ್ಞಶೇಷವಾದ ಅನ್ನವನ್ನು ಗ್ರಹಿಸುವ ಸಂತ ಜನರು ಸಮಸ್ತ ಪಾಪಗಳಿಂದಲೂ ವಿಮುಕ್ತರಾಗುವರು, ಹಾಗೂ ಶರೀರವನ್ನು ಪುಷ್ಟಗೊಳಿಸಬೇಕೆಂಬ ಕಾಮನೆಯಿಂದ ತಿನ್ನುವ ಪಾಪಿಗಳು ಪಾಪವನ್ನೇ ತಿನ್ನುವರು. ಇಲ್ಲಿ ಯಜ್ಞವೆಂಬುದು ಚಿಂತನೆಯ ಕ್ರಿಯೆ. ಇದರಿಂದ ಮನಸ್ಸಿನಲ್ಲಿ ಅಡಗಿರುವ ಚರಾಚರ ಜಗತ್ತಿನ ಸಂಸ್ಥಾನಗಳೆಲ್ಲವೂ ಬಿಟ್ಟು ಹೋಗುವು, ಕೇವಲ ಬ್ರಹ್ಮವಸ್ತುವೊಂದೇ ಉಳಿಯುವುದು. ಆದ್ದರಿಂದ ಶರೀರದ ಹುಟ್ಟಿಗೆ ಕಾರಣವಾಗಿರುವುದು ಪಾಪ. ಅಮೃತ ತತ್ವವನ್ನು ಕರುಣಿಸುವ ಹಾಗೂ ಮತ್ತೊಂದು ಶರೀರವು ಹುಟ್ಟಿದಂತೆ ಮಾಡುವುದೇ ಪುಣ್ಯ. 7ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಹೇಳುವನು, ನನಗೆ ಮರೆ ಹೊಕ್ಕು ಜರಾಮರಣ ಮತ್ತು ದೋಷಗಳಿಂದ ದೂರವಾಗಲು ಯತ್ನಿಸುವ ಪುಣ್ಯಕರ್ಮಿಗಳಾದ ಮಹಾಪುರುಷರ ಪಾಪಗಳೆಲ್ಲವೂ ನಶಿಸಿ ಹೋಗಿರುವು. ಅಂತಹ ಮಹಾತ್ಮರು ಪರಿಪೂರ್ಣ ಬ್ರಹ್ಮ, ಸಂಪೂರ್ಣ ಕರ್ಮ, ಸಂಪೂರ್ಣ ಅಧ್ಯಾತ್ಮ ಹಾಗೂ ಚೆನ್ನಾಗಿ ನನ್ನನ್ನು ಅರಿತವರು, ನನ್ನಲ್ಲೇ ನೆಲೆಯಾಗುವರು. ಆದ್ದರಿಂದ ಪುಣ್ಯಕರ್ಮವೆಂದರೆ ಜರ ಮರಣ ದೋಷಗಳಿಂದ ಮೇಲೆತ್ತಿ ಶಾಶ್ವತವಾದ ತಿಳಿವು ಮತ್ತು ಅದರಲ್ಲೇ ಸ್ಥಾಯಿತ್ವವನ್ನು ನೀಡುವಂತಹದ್ದು, ಮತ್ತು ಜನ್ಮ ಮೃತ್ಯು ಜರ ದುಃಖ ದೋಷಗಳ ಸುಳಿಯಲ್ಲಿ ನಮ್ಮನ್ನು ಸುತ್ತುವಂತೆ ಮಾಡುವುದೇ ಪಾಪಕರ್ಮ. 10ನೇ ಶ್ಲೋಕದಲ್ಲಿ ಯೋಗೇಶ್ವರನು ಹೇಳುವನು, ಜನ್ಮ ಮೃತ್ಯುಗಳಿಲ್ಲದ ಆದ್ಯಂತರಹಿತವಾದ ಹಾಗೂ ಸಮಸ್ತ ಲೋಕಗಳಿಗೆ ಮಹೇಶ್ವರನಾದ ನನ್ನನ್ನು ಸಾಕ್ಷಾತ್ಕಾರಪೂರ್ವಕ ತಿಳಿದುಕೊಂಡ ಪುರುಷನು ಮರಣಧರ್ಮಿಗಳಾದ ಮಾನವರಲ್ಲಿ ಜ್ಞಾನವಂತನು. ಹೀಗೆ ತಿಳಿದವನಾಗಿ ಆತನು ಎಲ್ಲಾ ಪಾಪಗಳಿಂದ ದೂರವಾಗುವನು. ಆದ್ದರಿಂದ ಸಾಕ್ಷಾತ್ಕಾರದೊಂದಿಗೆ ಸಂಪೂರ್ಣ ಪಾಪಗಳಿಂದ ನಿವೃತ್ತಿ ದೊರೆಯುವುದು. ಸಾರಾಂಶವಾಗಿ, ಜನನ ಮರಣಗಳಿಗೆ ಮೂಲ ಕಾರಣವೇ ಪಾಪ, ಹಾಗೂ ಅದರಿಂದ ತಪ್ಪಿಸಿ ಶಾಶ್ವತ ಬ್ರಹ್ಮವಸ್ತು ಪರಮಾತ್ಮನ ಕಡೆಗೆ ಪರಮಶಾಂತಿಯನ್ನು ಕೊಡಿಸುವಂತಹದ್ದೇ ಪುಣ್ಯ ಕರ್ಮ ಸತ್ಯವನ್ನು ಹೇಳುವುದು. ಕೇವಲ ತನ್ನ ಪರಿಶ್ರಮದಿಂದ ತಿನ್ನುವುದು, ಸ್ತ್ರೀಯರಲ್ಲಿ ಮಾತೃಭಾವನೆ, ಪ್ರಾಮಾಣಿಕತೆ ಇತ್ಯಾದಿಗಳು ಕೂಡ ಆ ಪುಣ್ಯಕರ್ಮಗಳಿಗೆ ಸಹಾಯಕವಾಗುವ ಅಂಗಗಳು. ಆದರೆ ಸರ್ವೋತ್ಕೃಷ್ಟ ಪುಣ್ಯ ಪರಮಾತ್ಮನ ಪ್ರಾಪ್ತಿ, ಏಕ ಪರಮಾತ್ಮನೆಂಬ ಶ್ರದ್ಧೆಯಿಂದ ಕಳೆದು ಹಾಕುವಂತಹದ್ದೇ ಪಾಪ. ಸಂತರೆಲ್ಲರೂ ಒಂದೇ. 4ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುವನು, ಈ ಅವಿನಾಶಿಯಾದ ಯೋಗವನ್ನು ನಾನು ಕಲ್ಪಾದಿಯಲ್ಲಿ ಸೂರ್ಯನನ್ನು ಕುರಿತು ಹೇಳಿದ್ದೆ. ಆದರೆ ಶ್ರೀಕೃಷ್ಣನ ಪೂರ್ವಕಾಲದ ಇತಿಹಾಸ ಅಥವಾ ಮತ್ತಾವ ಶಾಸ್ತ್ರದಲ್ಲೂ ಕೃಷ್ಣನೆಂಬ ಹೆಸರಿನ ಉಲ್ಲೇಖವೇ ಪಾಪ. ವಾಸ್ತವದಲ್ಲಿ ಶ್ರೀಕೃಷ್ಣನು ಓರ್ವ ಯೋಗೇಶ್ವರ, ಒಂದಾನೊಂದು ಅವಿನಾಶಿ ಭಾವದ ಸ್ಥಿತಿಯಲ್ಲಿರುವವನಾತ. ಪರಮಾತ್ಮನೊಂದಿಗೆ ಸೇರಿಸುವಂತಹ ಕ್ರಿಯೆ ಅರ್ಥಾತ್ ಯೋಗಕ್ಕೆ ಸೂತ್ರಪಾತವಾದಾಗ ಇದೇ ಸ್ಥಿತಿಯಲ್ಲಿರುವಂತಹ ಮಹಾಪುರುಷನು ಈ ಸೂತ್ರಪಾತವನ್ನು ಮಾಡಿರುವನು. ರಾಮನಿರಲಿ ಅಥವಾ ಋಷಿಯಾದ ಜರತುಸ್ತ್ರನಿರಲಿ, ಮುಂದಿನ ಕಾಲದಲ್ಲಿ ಈ ಉಪದೇಶಗಳೇ ಕ್ರಿಸ್ತನಿಂದ, ಮಹಮ್ಮದನಿಂದ, ಗುರುನಾನಕನಿಂದ ನೀಡಲ್ಪಟ್ಟವು. ಇದನ್ನು ಹೇಳಿದವನು ಶ್ರೀಕೃಷ್ಣನೇ. ಆದ್ದರಿಂದ ಎಲ್ಲಾ ಮಹಾಪುರುಷರು ಒಂದೇ, ಎಲ್ಲರೂ ಮುಟ್ಟುವುದು ಒಂದೇ ಬಿಂದುವನ್ನು, ಪಡೆಯುವುದು ಒಂದೇ ಸ್ವರೂಪವನ್ನು. ಈ ಪದವು ಏಕೈಕವಾದುದು. ಅನೇಕ ಪುರುಷರು ಈ ದಾರಿಯಲ್ಲಿ ಸಾಗುವರು, ಕಡೆಯಲ್ಲಿ ಪಡೆಯುವುದು ಇದೊಂದೇ ಪದವನ್ನು. ಇಂತಹ ಸ್ಥಿತಿಯನ್ನು ಹೊಂದಿದ ಮಹಾಪುರುಷನ ಶರೀರವು ಬರಿದೊಂದು ಮನೆ, ಅವರು ಶುದ್ಧ ಆತ್ಮಸ್ವರೂಪ. ಈ ಸ್ಥಿತಿಯನ್ನು ಮುಟ್ಟದವರಲ್ಲಿ ಯಾರಾದರೂ ಏನನ್ನಾದರೂ ಹೇಳಿದ್ದರೆ ಅದನ್ನು ಹೇಳಿದಾತ ಶ್ರೀಕೃಷ್ಣನೇ ಸರಿ. ಸಂತನು ಎಲ್ಲಾದರೊಂದೆಡೆ ಜನ್ಮವೆತ್ತುತ್ತಲೇ ಇರುವನು. ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಬಿಳಿಯರಲ್ಲಿ ಅಥವಾ ಕಪ್ಪು ಜನರಲ್ಲಿ, ಪೌರ್ವಾತ್ಯ ಧರ್ಮಾವಲಂಬಿಗಳಲ್ಲಿ, ಅಥವಾ ಅಸಭ್ಯ ಸಮುದಾಯದಲ್ಲಿ ಸಾಮಾನ್ಯ ಜೀವನ ಮಾಡುವ ಅಥವಾ ಧನಿಕರ ಮನೆಗಳಲ್ಲಿ ಎಲ್ಲಿ ಹುಟ್ಟಿದರೂ ಸಂತನು ಅವರ ಪರಂಪರೆಯವನಾಗಿರುವುದಿಲ್ಲ. ಆತನು ತನ್ನ ಲಕ್ಷ್ಯದ ಕಡೆಗೆ, ಎಂದರೆ ಪರಮಾತ್ಮನನ್ನು ಗುರಿಯಾಗಿಟ್ಟುಕೊಂಡು ತನ್ನ ಸ್ವರೂಪದ ಕಡೆಗೆ ಮುಂದುವರಿಯುವನು ಮತ್ತು ಅಲ್ಲಿಯೇ ಸೇರಿಬಿಡುವನು. ಆತನ ಉಪದೇಶಗಳಲ್ಲಿ ಜಾತಿ ಪಂಗಡಗಳು, ಮತ್ತಾವ ವರ್ಗಭೇದ, ಬಡವ ಬಲ್ಲಿದ ಎಂಬ ಯಾವ ಅಡ್ಡಗೋಡೆಯೂ ಇಲ್ಲ. ಆತನಿಗೆ ಗಂಡಸು ಹೆಂಗಸೆಂಬ ಭೇದವೂ ಇಲ್ಲ. ದ್ವಾವಿಮೌ ಪುರುಷವಲೋಕೆ, ಮಹಾಪುರುಷನ ಹಿಂದೆ ಆತನ ಅನುಯಾಯಿಗಳು ತಮ್ಮದೇ ಒಂದು ಸಂಪ್ರದಾಯವನ್ನು ಮಾಡಿಕೊಂಡು ಸಂಕುಚಿತರಾಗಿ ಬಿಡುವರು. ಒಬ್ಬನೊಬ್ಬ ಮಹಾಪುರುಷನ ಹಿಂದೆ ಆತ ಯಾಹೂದಿಯಾಗುವನು, ಮತ್ತೊಬ್ಬನ ಅನುಯಾಯಿ ಮುಸಲ್ಮಾನನೆನಿಸಿಕೊಳ್ಳುವನು, ಮತ್ತೊಬ್ಬನು ಈಸಾಯಿಯಾಗುವನು, ಸನಾತನಿಯಾಗುವನು, ಹೀಗೆ ಏನೇನೋ ಆಗುವನು. ಆದರೆ ಈ ಅಡ್ಡಗೋಡೆಗಳ ಹಿಂದೆ ಮಹಾಪುರುಷನ ಕೈವಾಡವೇನೂ ಇರುವುದಿಲ್ಲ. ಆತನಿಗೂ ಇದಕ್ಕೂ ಯಾವ ಸಂಬಂಧವೂ ಕದಾಪಿ ಇಲ್ಲ. ಸಂತನು ಯಾವ ಸಂಪ್ರದಾಯದವನೂ ಅಲ್ಲ, ಯಾವ ಜಾತಿಯವನೂ ಅಲ್ಲ. ಸಂತನು ಸಂತ ಅಷ್ಟೇ. ಆತನನ್ನು ಯಾವ ಸಾಮಾಜಿಕ ಸಂಘಟನೆಗೂ ಸೇರಿಸಬೇಡಿ. ಆದ್ದರಿಂದ ಜಗತ್ತಿನಲ್ಲಿರುವ ಯಾವ ಸಂತನನ್ನೇ ಆಗಲಿ, ಆತನು ಯಾವುದೇ ಗುಂಪಿನಲ್ಲಿ ಹುಟ್ಟಿದ್ದರೂ, ಯಾವುದೇ ಮತಾವಲಂಬಿಗಳು ಆತನನ್ನು ಪೂಜಿಸುತ್ತಿದ್ದರೂ, ಯಾವ ಸಾಂಪ್ರದಾಯಿಕ ಪ್ರಭಾವಕ್ಕೂ ಒಳಗಾಗದೆ ಅವನನ್ನು ಗೌರವಿಸಬೇಕು. ಯಾವ ರೀತಿಯಲ್ಲೂ ಆತನ ಅವಹೇಳನ ಮಾಡಬಾರದು. ಏಕೆಂದರೆ ಅವರು ನಿರಪೇಕ್ಷರು. ಜಗತ್ತಿನ ಯಾವ ಸ್ಥಳದಲ್ಲಿ ಹುಟ್ಟಿದ ಸಂತನಾಗಲಿ ಅವನನ್ನು ನಿಂದಿಸಬಾರದು. ಒಂದು ವೇಳೆ ಯಾರಾದರೂ ಹಾಗೆ ಮಾಡಿದರೆ ಅವರು ತಮ್ಮಲ್ಲೇ ಇರುವ ಅಂತರ್ಯಾಮಿಯಾದ ಪರಮಾತ್ಮನನ್ನು ದುರ್ಬಲಗೊಳಿಸುವರು, ತನ್ನ ಪರಮಾತ್ಮನಿಗೆ ತಾನೇ ದೂರಾಗುವರು, ತನಗೆ ಹಾನಿ ಮಾಡಿಕೊಳ್ಳುವನು. ಪ್ರಪಂಚದಲ್ಲಿ ಜನ್ಮವೆತ್ತಿದವರಲ್ಲಿ ನಿಮ್ಮ ನಿಜವಾದ ಬಂಧು ಸಂತ. ಅವರ ಬಗ್ಗೆ ಸಹೃದಯದಾಗಿರಬೇಕಾದುದು ಜನರ ಮೂಲ ಕರ್ತವ್ಯ. ವೇದ. ಗೀತೆಯಲ್ಲಿ ವೇದದ ವರ್ಣನೆ ಬಹಳವಿದೆ. ಆದರೆ ಒಟ್ಟಾರೆ ವೇದ ಮಾರ್ಗಗಳು ಒಂದು ಕೈಮರದಂತೆ. ಮಜಲನ್ನು ಮುಟ್ಟಿದ ನಂತರ ಆ ವ್ಯಕ್ತಿಗೆ ಅದರ ಉಪಯೋಗವೂ ಮುಗಿದಂತೆ. ಎರಡನೇ ಅಧ್ಯಾಯದ 45ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ವೇದಗಳು ತ್ರಿಗುಣಗಳವರೆಗೆ ಮಾತ್ರ ಬೆಳಕು ಬೀರಬಲ್ಲವು. ನೀನು ವೇದಗಳ ಕಾರ್ಯಕ್ಷೇತ್ರದಿಂದ ಮೇಲಿರಬೇಕು. ಎರಡನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಹೇಳುವನು, ಎಲ್ಲೆಡೆಗಳಿಂದಲೂ ತುಂಬಿ ತುಳುಕುವ ಜಲಾಶಯವೇ ಸಿಕ್ಕಿದ ಮೇಲೆ ಸಣ್ಣ ಸಣ್ಣ ಹಳ ಕೊಳ್ಳಗಳನ್ನು ಮನುಷ್ಯನು ನೆಚ್ಚಿ ಕೂರುವುದಿಲ್ಲ. ಚೆನ್ನಾಗಿ ಬ್ರಹ್ಮನನ್ನು ತಿಳಿದ ಮಹಾಪುರುಷ ಅರ್ಥಾತ್ ಬ್ರಾಹ್ಮಣನಿಗೆ ವೇದಗಳಿಂದ ಇಷ್ಟೇ ಪ್ರಯೋಜನ. ಆದರೆ ಬೇರೆಯವರಿಗೆ ಅದರ ಉಪಯೋಗವಿದ್ದೇ ಇದೆ. 8ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಹೇಳುವನು, ತತ್ವಸಹಿತವಾಗಿ ನನ್ನನ್ನರಿತ ನಂತರ ಯೋಗಿಯಾದವನು ವೇದ, ಯಜ್ಞ, ದಾನ, ತಪಸ್ಸು ಇವೆಲ್ಲವನ್ನೂ ಮೀರಿ ಸನಾತನ ಪದವನ್ನು ಪಡೆಯುವನು. ಅರ್ಥಾತ್ ವೇದವು ಎಲ್ಲಿಯವರೆಗೆ ಜೀವಂತವಿರುವುದೋ ಅಲ್ಲಿಯವರೆಗೆ ಯಜ್ಞ ಮಾಡುವುದು ಉಳಿದೇ ಇರುವುದು, ಅಲ್ಲಿಯವರೆಗೆ ಸನಾತನ ಪದದ ಪ್ರಾಪ್ತಿ ಇಲ್ಲ. 15ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಅವನೆನ್ನುವನು, ಮೇಲೆ ಪರಮಾತ್ಮನೇ ಯಾವುದಕ್ಕೆ ಮೂಲನಾಗಿರುವನೋ ಕೆಳಗೆ ಕ್ರಿಮಿಕೀಟಾದಿಗಳವರೆಗೆ ಪ್ರಕೃತಿಯು ಯಾವುದಕ್ಕೂ ಶಾಖೋಪಶಾಖೆಯಾಗಿರುವುದೋ ಈ ಜಗತ್ತೆಂಬುದು ಅಂತಹದೊಂದು ಮಹಾನ್ ಅಶ್ವತ್ಥ ವೃಕ್ಷ. ಇದು ಅವಿನಾಶಿ. ಇದನ್ನು ಮೂಲ ಸಹಿತ ಬಲ್ಲವನೇ ವೇದಗಳ ಜ್ಞಾನ. ಈ ತಿಳುವಳಿಕೆಯ ಸ್ರೋತ ಮಹಾಪುರುಷ. ಆತನ ಮುಖಾಂತರ ನಿರ್ದೇಶಿಸಲ್ಪಟ್ಟಿದ್ದ ಭಜನೆ ಪುಸ್ತಕವಾಗಲಿ ಪರಮಾತ್ಮನಾಗಲಿ ಅತ್ತ ಕಡೆಗೆ ಪ್ರೇರಣೆ ಮಾಡುವುದು. ಓಂ. ಶ್ರೀಕೃಷ್ಣನ ನಿರ್ದೇಶನದಲ್ಲಿ ಓಂಕಾರದ ಜಪ ತುಂಬಾ ಕಾಣಬರುವುದು. 7ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಓಂಕಾರವು ನಾನೇ. 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಓಂಕಾರವನ್ನು ಜಪಿಸು, ನನ್ನ ಚಿಂತನೆ ಮಾಡು. 9ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ತಿಳಿಯಲರ್ಹನಾದ ಓಂಕಾರನು ನಾನೇ. 10ನೇ ಅಧ್ಯಾಯದ 33ರಲ್ಲಿ ಅಕ್ಷರಗಳಲ್ಲಿ ಅಕಾರನೂ ನಾನು. 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ವಚನಗಳಲ್ಲಿ ಒಂದು ಅಕ್ಷರ ನಾನು. ಹದಿನೇಳನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಓಂ ತತ್ಸತ್, ಇವು ಬ್ರಹ್ಮನ ಪರಿಚಾಯಕಗಳು. 17ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಯಜ್ಞ, ದಾನ, ತಪ ಮುಂತಾದ ಕ್ರಿಯೆಗಳು ಓಂಕಾರದಿಂದಲೇ ಪ್ರಾರಂಭವಾಗುವು. ಆದ್ದರಿಂದ ಶ್ರೀಕೃಷ್ಣನು ಹೇಳುವಂತೆ ಓಂಕಾರದ ಜಪವು ನಿತಾಂತ ಅವಶ್ಯಕ. ಅದರ ವಿಧಿಯನ್ನು ಓರ್ವ ಮಹಾಪುರುಷನೊಂದಿಗೆ ಕೇಳಿ ತಿಳಿಯಬೇಕು. ಮಹಾಪುರುಷ. ಮಹಾಪುರುಷನಾದವನು ಆಂತರಿಕ, ಬಾಹ್ಯ, ವ್ಯಾವಹಾರಿಕ, ಆಧ್ಯಾತ್ಮಿಕ, ಲೋಕ ರೀತಿ ಮತ್ತು ಯಥಾರ್ಥ ವೇದ ರೀತಿ ಈ ಎರಡನ್ನು ಚೆನ್ನಾಗಿ ತಿಳಿದಿರುವನು. ಈ ಕಾರಣದಿಂದಲೇ ಎಲ್ಲಾ ಸಮಾಜಗಳಿಗೂ ಮಹಾಪುರುಷನಾದವನು ರೀತಿ ನೀತಿಗಳನ್ನು ಗೊತ್ತುಪಡಿಸುವನು ಹಾಗೂ ಒಂದು ಗೌರವಾನ್ವಿತ ವ್ಯವಸ್ಥೆಯನ್ನು ಏರ್ಪಡಿಸುವನು. ವಸಿಷ್ಠ, ಶುಕ್ರಾಚಾರ್ಯ, ಸ್ವಯಂ ಯೋಗೇಶ್ವರನಾದ ಶ್ರೀಕೃಷ್ಣ, ಮಹಾತ್ಮ, ಬುದ್ಧ, ಮೂಸ, ಈಸ, ಮಹಮ್ಮದ್, ರಾಮದಾಸ, ದಯಾನಂದ, ಗುರು ಗೋವಿಂದ ಸಿಂಗ ಇತ್ಯಾದಿ ಸಾವಿರಾರು ಮಹಾಪುರುಷರು ಹೀಗೆ ಮಾಡಿದರು. ಆದರೆ ಈ ವ್ಯವಸ್ಥೆಗಳು ತಾತ್ಕಾಲಿಕವಾದುವು. ಪೀಡಿತ ಸಮಾಜಗಳಿಗೆ ಭೌತಿಕ ಭೋಗ ವಸ್ತುಗಳನ್ನು ನೀಡುವುದು ಯಥಾರ್ಥವಲ್ಲ. ಈ ಭೌತಿಕ ವಸ್ತುಗಳೆಲ್ಲ ಕ್ಷಣಿಕವಾದುವು, ಶಾಶ್ವತವಾದುದಲ್ಲ. ಆದ್ದರಿಂದ ಅವರ ಸಮಾಧಾನಗಳು ಆ ಸಮಯಕ್ಕೆ ಮಾತ್ರ, ಅದನ್ನು ಚಿರಂತನ ವ್ಯವಸ್ಥೆಯೆಂದು ಪರಿಗಣಿಸಲಾಗದು. ವ್ಯವಸ್ಥಾಕಾರ. ಸಾಮಾಜಿಕ ವಿಕೃತಿಗಳನ್ನು ಮಹಾಪುರುಷರಾದವನು ಪರಿಹರಿಸುವರು. ಒಂದು ವೇಳೆ ಇವುಗಳನ್ನು ಪರಿಹರಿಸದಿದ್ದರೆ ಜ್ಞಾನ ವೈರಾಗ್ಯಗಳಿಂದ ಹುಟ್ಟುವ ಪರಮದ ಸಾಧನೆಯನ್ನು ಮಾಡುವರಾರು? ಅದನ್ನು ಕೇಳುವವರಾರು? ವ್ಯಕ್ತಿಯು ಯಾವ ವಾತಾವರಣದಲ್ಲಿ ಸಿಲುಕಿಕೊಂಡು ಬೇಯುತ್ತಿರುವನೋ ಅವನನ್ನು ಆ ವಾತಾವರಣದಿಂದ ಹಿಡಿದೆತ್ತಿ ದೂರ ಮಾಡಲು, ಯಥಾರ್ಥದ ಸ್ಥಿತಿಯು ಅರ್ಥವಾಗುವಂತೆ ಮಾಡಲು ಆತನಿಗೆ ಅನೇಕ ಅನೇಕ ಆಸೆ ಆಕಾಂಕ್ಷೆಗಳನ್ನು ತೋರಬೇಕಾಗುವುದು. ಇದಕ್ಕಾಗಿ ಮಹಾಪುರುಷರು ಯಾವ ಶಬ್ದಗಳನ್ನು ಪ್ರಯೋಗಿಸುವರೋ, ಅಂದರೆ ಯಾವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವರೋ, ಅದು ಧರ್ಮವೆಂಬುದಲ್ಲ. ಅದರಿಂದ 100-200 ವರ್ಷಗಳ ವ್ಯವಸ್ಥೆ ದೊರೆಯುವುದು, 400-500 ವರ್ಷಗಳವರೆಗೂ ಉದಾಹರಣೆಯಾಗುವುದು. 1,000-2,000 ವರ್ಷಗಳಲ್ಲಿ ಆ ಸಾಮಾಜಿಕ ಆವಿಷ್ಕಾರಗಳು ನವೀನ ಪರಿಸ್ಥಿತಿಗಳ ಮುಂದೆ ಮಂಕಾಗಿ ನಿಷ್ಪ್ರಾಣವಾಗುವುದು. ಗುರು ಗೋವಿಂದ ಸಿಂಹನು ಮಾಡಿದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶಸ್ತ್ರವಿಟ್ಟುಕೊಳ್ಳುವುದು ಅನಿವಾರ್ಯವಾಗಿತ್ತು. ಆದರೆ ಈಗ ಆ ಕತ್ತಿಯು ಶಸ್ತ್ರದ ಸ್ಥಾನಕ್ಕೆ ಉಚಿತವಾದೀತೇ? ಯೇಸು ಕ್ರಿಸ್ತನು ಕತ್ತೆಯ ಮೇಲೆ ಕೂರುತ್ತಿದ್ದನು. ಕತ್ತೆಯ ಸಂಬಂಧವಾಗಿ ಮಾಡಿರುವ ವ್ಯವಸ್ಥೆಯಿಂದ ಇಂದಾದ ಪ್ರಯೋಜನ ತಾನೇ ಇದೆ. ಆತನು ಹೇಳುತ್ತಿದ್ದನು, ಯಾರ ಕತ್ತೆಯನ್ನೂ ಕದಿಯಬೇಡಿ. ಇಂದು ಯಾರು ತಾನೇ ಕತ್ತೆಯನ್ನು ಸಾಕುವರು? ಅದೇ ರೀತಿ ಯೋಗೇಶ್ವರನಾದ ಶ್ರೀಕೃಷ್ಣನು ಆ ಸಮಯದ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನಿತ್ತನು. ಅದರ ಉಲ್ಲೇಖ ಮಹಾಭಾರತ, ಭಾಗವತ ಮುಂತಾದ ಗ್ರಂಥಗಳಲ್ಲಿವೆ. ಅದರೊಂದಿಗೆ ಈ ಗ್ರಂಥಗಳಲ್ಲಿ ಯಥಾರ್ಥವಾದುದನ್ನು ಅಲ್ಲಲ್ಲಿ ಎತ್ತಿ ಹೇಳಿರುವನು. ಪರಮ ಕಲ್ಯಾಣವನ್ನು ನೀಡುವ ಸಾಧನೆ ಮತ್ತು ಭೌತಿಕ ವ್ಯವಸ್ಥೆಗಳ ನಿರ್ದೇಶವನ್ನು ಒಂದೇ ಉಂಡೆ ಮಾಡಿದುದರಿಂದ ಸಮಾಜವು ತತ್ವ ನಿರ್ಣಾಯಕ ಕ್ರಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಂತಾಗುವುದಿಲ್ಲ. ಭೌತಿಕ ವ್ಯವಸ್ಥೆಗಳನ್ನು ಇದ್ದಂತೆ ಅರ್ಥ ಮಾಡಿಕೊಳ್ಳದೆ ಅದನ್ನು ಹಿಗ್ಗಿಸಿ ಅತಿ ಅತಿಯಾಗಿ ಗ್ರಹಿಸುವುದು, ಏಕೆಂದರೆ ಅದು ಭೌತಿಕ ಸ್ಥಿತಿಯಲ್ಲಿಯೇ ಮುಳುಗಿರುವುದು. ದೊಡ್ಡವರೇ ಹೀಗೆ ಹೇಳಿದ್ದಾರೆ ಎಂದು ಈ ವ್ಯವಸ್ಥೆಗಳಿಗೆ ಮಹಾಪುರುಷರನ್ನು ಗುರಿ ಮಾಡುವುದು, ಅದು ಮಹಾಪುರುಷನ ವಾಸ್ತವಿಕ ಕ್ರಿಯೆಯನ್ನು ಹೇಗೆ ಬೇಕೋ ಹಾಗೆ ಹಿಗ್ಗಿಸಿ ಕುಗ್ಗಿಸಿ ಸಲ್ಲದ ಭ್ರಾಂತಿಗಳಿಗೆ ಎಡೆ ಮಾಡಿಕೊಡುವುದು. ವೇದಗಳು, ರಾಮಾಯಣ, ಮಹಾಭಾರತ, ಬೈಬಲ್, ಕುರಾನ್ ಎಲ್ಲದರಲ್ಲೂ ಈ ರೀತಿಯ ಭ್ರಾಂತ ಭಾವನೆಗಳು ಉಳಿದುಕೊಂಡಿವೆ. ಗೀತೆಯು ಮನುಷ್ಯ ಮಾತ್ರಕ್ಕೆ. ಪತಂಜಲಿಯಂತಹ ಅನೇಕ ಮಹಾಪುರುಷರು ಪರಮ ಶ್ರೇಯಸ್ಸಿನ ಯಥಾರ್ಥ ವಿಧಿಯನ್ನು ಸಾಮಾಜಿಕ ವ್ಯವಸ್ಥೆಯಿಂದ ಬೇರ್ಪಡಿಸಿ ಇಟ್ಟಿರುವರು. ಯೋಗೇಶ್ವರನಾದ ಶ್ರೀಕೃಷ್ಣನು ಸಹ ಬೇರ್ಪಡಿಸುವುದು ಒಳಿತೆಂದುಕೊಂಡನು. ಅದನ್ನು ಉತ್ತಮವಾದ ಅಧಿಕಾರಿಗೆ ಬೋಧಿಸಿದನು. ಆತನು ಪುನಃ ಪುನಃ ಒತ್ತಿ ಹೇಳಿದನು, ಅತ್ಯಂತ ಪ್ರೀತಿಪಾತ್ರನೂ ಭಕ್ತನೂ ಆದ ನಿನ್ನ ಹಿತದ ಸಲುವಾಗಿ ಹೇಳುವೆ, ಇದು ಅತಿ ಗೋಪ್ಯವಾದುದು. ಕಡೆಯಲ್ಲಿ ಅವನೆಂದನು, ಯಾರು ಇನ್ನೂ ಭಕ್ತರಲ್ಲವೋ ಪ್ರತೀಕ್ಷೆ ಮಾಡು, ಅವನನ್ನು ಆ ಮಾರ್ಗಕ್ಕೆ ಕರೆತಂದು ನಂತರ ಅವನಿಗೆ ಹೇಳು, ಇದೇ ಮನುಷ್ಯ ಮಾತ್ರನ ಒಳಿತಿಗೆ ಏಕೈಕ ಸಾಧನ. ಒಳಿತಾಗುವಂತೆ ಕ್ರಮಬದ್ಧವಾಗಿ ವಿವರಿಸುವುದೇ ಈ ಶ್ರೀಕೃಷ್ಣೋಕ್ತ ಗೀತೆ. ಪ್ರಸ್ತುತ ಟೀಕಾ. ಯೋಗೇಶ್ವರನಾದ ಶ್ರೀಕೃಷ್ಣನ ಆಶಯವನ್ನು ಇದ್ದುದ್ದಕ್ಕಿಂತ ವ್ಯಕ್ತಪಡಿಸುವುದರಿಂದ ಪ್ರಸ್ತುತ ಟೀಕೆಯು ಯಥಾರ್ಥ ಗೀತೆ ಎಂದು ಹೆಸರಿಸಿಕೊಂಡಿದೆ. ಗೀತೆಯು ಸ್ವತಃ ಪೂರ್ಣ ಸಾಧನಾ ಗ್ರಂಥ. ಇಡೀ ಗೀತೆಯಲ್ಲಿ ಸಂದೇಹಕ್ಕೆ ಒಂದೆಡೆಯೂ ಇಲ್ಲ. ಎಲ್ಲಾದರೂ ಸಂದೇಹ ಕಂಡು ಬಂದರೆ ಅದನ್ನು ಬುದ್ಧಿಯ ಮಟ್ಟದಿಂದ ತಿಳಿಯಲಾಗದು, ಆದ್ದರಿಂದಲೇ ಸಂದೇಹ ಎಂದೆನಿಸುವುದು. ಅಂತಹದ್ದನ್ನು ತತ್ವದರ್ಶಿಯಾದ ಓರ್ವ ಮಹಾಪುರುಷನ ಸನ್ನಿಧಿಯಲ್ಲಿ ತಿಳಿಯುವ ಯತ್ನ ಮಾಡಬೇಕು. ತದ್ವಿದ್ಯಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತೀತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಓಂ ಶಾಂತಿ ಶಾಂತಿ ಶಾಂತಿ. ನಿವೇದನೆ. ಯಥಾರ್ಥ ಗೀತೆ. ಯೋಗೇಶ್ವರನಾದ ಶ್ರೀಕೃಷ್ಣನ ಪರಮ ಪುನೀತವಾಣಿ ಶ್ರೀ ಮದ್ಭಗವದ್ಗೀತೆಯ ಅರ್ಥವೇ ಆಗಿದೆ. ಇದರಲ್ಲಿ ನಿಮ್ಮ ಹೃದಯದಲ್ಲಿರುವ ಪರಮಾತ್ಮನ ಪ್ರಾಪ್ತಿಯ ವಿಧಾನ ಹಾಗೂ ಪ್ರಾಪ್ತಿಯ ನಂತರದ ಕ್ರಿಯೆಯ ಚಿತ್ರಣವಿದೆ. ಅವಹೇಳನೆಯ ದೃಷ್ಟಿಯಿಂದ ಇದರ ಉಪಯೋಗವನ್ನೂ ಮಾಡಲಾಗದು, ಅನ್ಯಥಾ ನಾವು ನಮ್ಮ ಲಕ್ಷ್ಯದ ತಿಳುವಳಿಕೆಯಿಂದ ವಂಚಿತರಾಗಿರುತ್ತೇವೆ. ಇದರ ಶ್ರದ್ಧಾಪೂರ್ವಕ ಅಧ್ಯಯನದಿಂದ ಮಾನವನು ತನ್ನ ಕಲ್ಯಾಣದ ಸಾಧನದಿಂದ ಸಮೃದ್ಧನಾಗುತ್ತಾನೆ ಹಾಗೂ ಸ್ವಲ್ಪವನ್ನಾದರೂ ಗ್ರಹಿಸುವುದರಿಂದ ಪರಮ ಶ್ರೇಯವನ್ನು ಪಡೆಯುತ್ತಾನೆ. ಏಕೆಂದರೆ ಈ ಈಶ್ವರ ಪಥದಲ್ಲಿ ಆರಂಭದ ನಾಶವು ಯಾವಾಗಲೂ ಆಗುವುದಿಲ್ಲ. ಸ್ವಾಮಿ ಅಡಗಡಾನಂದ.